ಅಶೋಚ್ಯಾನನ್ಮಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷತೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಃ ಈಗ ಹೇಳ್ತಾರೆ. ಪ್ರಜ್ಞಾವಾದಾನ್ ಅಂತ ಹೇಳೋದಕ್ಕೆ ಸಮನೀಶೋತ್ಥ ವಚನಾನಿ ಕಥಂ ಅಶೋಚ್ಯಾಹ ಗತಾಸು, ಅದಕ್ಕೆಲ್ಲ ಟೀಕ. ಪ್ರಜ್ಞಾವಾದಾನಿತ್ಯೇತತ್ ಪ್ರಜ್ಞಾವದಾಂ ಬುದ್ಧಿಮತಾಂ ವಾದಾನ್ ವಚನಾನೀತಿ ಕಶ್ಚಿತ್ ವ್ಯಾಖ್ಯಾತವಾನ್ ತದಸತ್ ನಹಿ ದೃಷ್ಟ್ವೇ ಮಂಸಜನಂ ಇತ್ಯಾದಿ ಅರ್ಜುನ ವಾಕ್ಯೇಷು ಕಶ್ಚಿತ್ ಕಶ್ಚಿತ್ ಬುದ್ಧಿಮದ್ವಾದೋ ವಿದ್ಯತೆ. ಅರ್ಜುನ ಹೇಳಿದ ಮಾತುಗಳಲ್ಲಿ ಪ್ರಾಜ್ಞರ ಮಾತುಗಳು ಯಾವುದು ಕಾಣದಿಲ್ಲ. ಅದರಿಂದಾಗಿನೆ ಪ್ರಜ್ಞಾವಾದ ಶಬ್ದಕ್ಕೆ ಸಕಪೋಲ ಕಲ್ಪಿತವಾದ ವಾಕ್ಯಗಳು ಅಂತ ಅರ್ಥ ಮಾಡಬೇಕೇ ಹೊರತು ಅದು ಪ್ರಾಜ್ಞರವಾದ ಅಂತ ಅರ್ಥ ಮಾಡಬಾರದು. ನಹಿ ಬುದ್ಧಿಮಂತೋ ನಾರಾಯಣ ದೃಷ್ಟ್ ತದನುಬಂಧಿ ನಿಗ್ರಹಂ ಅಧರ್ಮಂ ವದಂತಿ. ಯಾರೇ ಜ್ಞಾನಿಗಳಾದವರು ನಾರಾಯಣ ದೃಷ್ಟ್ ತದನುಬಂಧಿ ನಿಗ್ರಹಂ ಅಧರ್ಮಂ ವದಂತಿ, ನಾರಾಯಣ ದ್ವೇಷಿಗಳ ಹಾಗೂ ಅವರ ಸಹಕಾರಿಗಳ ವಧೆಯನ್ನು ಅಧರ್ಮ ಅಂತ ಕರೀತಾರಾ? ಎಂದೂ ಕರೆಯೋದಿಲ್ಲ. ಯಾರು ಹೇಳಿ ದೊಡ್ಡವರು ಏಕಾದಶಿ ಉಪವಾಸ ಮಾಡಬೇಡಿ ಅಂತ ಹೇಳಿದರು ಅಂದರೆ ಅವರೇ ಹಾಗೆ ಹೇಳ್ತಾರೆ ಅಂತ ಹೇಳ್ತಾರಲ್ಲ, ಅದೇ ಆ ಮಾತು ಹಾಗೆ ಹೇಳ್ತಾರೆ. ಹಾಗೆ ಯಾಕೆ ಅದು ದೊಡ್ಡ ಶಾಸ್ತ್ರಕ್ಕೆ ವಿರುದ್ಧವಾದ ಮಾತನ್ನು ಎಂದು ಹೇಳೋದಿಲ್ಲ. ನಚ ಧರ್ಮಾಧರ್ಮ ವಿಷಯತ್ವ ಮಾತ್ರೇಣ ಬುದ್ಧಿಮದ್ವಾದೋ ಭವತಿ. ಹಾಗಲ್ಲ, ಅರ್ಜುನ ಧರ್ಮಾಧರ್ಮ ಅಂತೆಲ್ಲ ಮಾತಾಡ್ತಾನಲ್ಲ, ಇದೆಲ್ಲ ಬುದ್ಧಿ ಇರೋರು ತಾನೇ ಮಾತಾಡೋದು. ಮತ್ತೆ ಕೇಳಿದರೆ ಬರೀ ಧರ್ಮಾಧರ್ಮ ಅಂತ ಮಾತಾಡಿದ ಮಾತ್ರಕ್ಕೆ ಬುದ್ಧಿ ಇರೋದು ಅಂತ ಗೊತ್ತಾಗೋದಿಲ್ಲ. ಏನಿರಬೇಕಲ್ಲಿ ನಿಶ್ಚಿತವಾದ ಜ್ಞಾನ ಇರಬೇಕು, ವಿವೇಕ ಇರಬೇಕು. ಆ ಪದ ಉಪಯೋಗಿಸಿದ ಮಾತ್ರಕ್ಕೇನೆ ಅದೇನಾಗೋದಿಲ್ಲ, ಸರಿಯಾದ ಉತ್ತರ ಅಂತಲ್ಲ. ಬರೀ ಎ ಪ್ಲಸ್ ಬಿ ಅಂತ ಸುಮ್ಮನೆ ಬರೆದು ಬಿಟ್ಟರೆ ಅದು ಉತ್ತರ ಆಗಲಿಲ್ಲ, ಸರಿಯಾದ ಹೊಂದಾಣಿಕೆ ಇರಬೇಕು. ಬೌದ್ಧಾದೇರಿಪಿ ತತ್ವ ಪ್ರಸಂಗಾದಿ ಆಶಯೇನ ಅನ್ಯಥಾ ವ್ಯಾಚೇಷ್ಟೇ ಪ್ರಜ್ಞಾವಾದಾನಿತಿ. ಅದ್ರೆ ಬೌದ್ಧಾದಿಗಳು ಕೂಡ ಧರ್ಮಾಧರ್ಮ ಅಂತ ಮಾತಾಡ್ತಾರೆ, ಇಲ್ಲ ಅಂತ ಹೇಳಕ್ಕಾರು ಮಾತಾಡ್ತಾರಲ್ಲ, ಅಹಿಂಸಾ ಪರಮೋ ಧರ್ಮ ಹೇಳ್ತಾರೆ. ಇದು ಇದನ್ನ ಭಾರಿ ಜ್ಞಾನಿಗಳು ಅಂತ ಕರಿತೇವ? ಕರೆಯೋದಿಲ್ಲ. ಸೊ ದೇವ್ರಪೂಜೆ ಮಾಡ್ತಾನೆ ಅಂತ ಮಾತ್ರಕ್ಕೇನೆ ಯಾವ ದೇವರು ಅಂತ ಫಸ್ಟ್ ಕೇಳಬೇಕಲ್ಲ. ದೇವ ಅದೇ ವಿಧಾನ ಗೊತ್ತಾ ಅವನಿಗೆ ಅಂತ ಹೇಳಿ ಡ್ರೈವಿಂಗ್ ಬರುತ್ತೆ ಅಂತ ಕುತ್ಕೊಂಡ್ಬಿಟ್ಟರೆ ಡ್ರೈವಿಂಗ್ ಬಂದ ಲೆಕ್ಕನ? ಗೊತ್ತಾಯ್ತಾ? ಅದೇ ರೀತಿನೇ ಸರಿಯಾದ ರೀತಿಯಲ್ಲಿ ಹೇಗಿರಬೇಕಾದ್ರೆ ಇದು ಪ್ರಾಜ್ಞಾವಾದವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನಂತ ಹೇಳಬೇಕು, ಸಸ್ಯಾಹ ಏವ ಮನೀಷಯ ಉತ್ಥಿತಾನಿ ಸ್ವಮನೀಷೋತ್ಥ ವಚನಾನಿ. ಸಸ್ಯ ಏವ ಮನೀಷಯ ಉತ್ಥಿತಾನಿ, ತನ್ನದೇ ಬುದ್ಧಿಯಿಂದ ಹುಟ್ಟಿದ ಮಾತುಗಳೇ ಹೊರತು ಅವನೇ ಹೇಳಿ ಕಲ್ಪಿಸಿಕೊಂಡು ಹೇಳ್ತಾನೆ, ಅವನದ್ದೇ ಮಾತು, ಬೇರೆ ಆಧಾರ ಇಲ್ಲ ಆ ಅರ್ಥದಲ್ಲಿ. ಮತ್ತು ಶಾಸ್ತ್ರಾಚಾರ್ಯ ಉಪದೇಶ ಪ್ರಾಪ್ತಾನಿ, ಶಾಸ್ತ್ರೋಪದೇಶ ಪ್ರಾಪ್ತಾನಿ, ಆಚಾರ್ಯೋಪದೇಶ ಪ್ರಾಪ್ತಾನಿ, ಎರಡು ಮಾಡ್ಕೋಬೇಕು. ಶಾಸ್ತ್ರದಲ್ಲೂ ಹೇಳಿಲ್ಲ, ಗುರುಗಳು ಹೇಳಿಲ್ಲ ಅಂತ ಮಾತನ್ನು ಅರ್ಜುನ ಆಡ್ತಾ ಇದ್ದಾನೆ. ಅಂದರೆ ಧರ್ಮಯುದ್ಧವನ್ನು ಅಧರ್ಮ ಅಂತ ಹೇಳಿ ಅದ್ರ ಬಿಡೋದಕ್ಕೆ ಹೋಗೋದು ಜ್ಞಾನಿಗಳ ಲಕ್ಷಣ ಅಲ್ಲ. ಅದಕ್ಕೆ ಅದು ಸಮನೀಶೋತ್ಥ ವಚನಾನಿ ಕಥಮೇತಲ್ಲಭ್ಯತೆ ಉಚ್ಚತೆ. ಅಲ್ಲ, ಗುರುಗಳಿಂದ ಉಪದೇಶವಾಗಿರಬೇಕು. ಜಡ್ಜ್ಮೆಂಟ್ ತೀರ್ಮಾನ ಆಯ್ತು ಅಂದ್ರೆ ಯಾರು ಹೇಳಿದ್ರು? ವಕೀಲರೇ ಜಡ್ಜ್ಮೆಂಟ್ ಆಗ ಯಾರು ಹೇಳ್ಬೇಕಾದ್ರೆ? ಜಡ್ಜ್ ಆಗಿ ಕೋರ್ಟ್ ಹೇಳಿದೆ ಅಂತ ಹೇಳಿದ್ರೆ ಒಪ್ತಾನೆ ಹೊರತು ಯಾರೋ ತೀರ್ಮಾನ ಕೊಟ್ಟಿದ್ದಾರೆ ಅರ್ಥ ಇಲ್ಲ. ಅದು ಶಾಸ್ತ್ರ ಹೇಳಿರ್ಬೇಕು ಅಥವಾ ಗುರುಗಳು ಹೇಳಿರ್ಬೇಕು, ಮತ್ತೆ ಎರಡೂ ಇಲ್ಲ ಅಂತ ಹೇಳಿದ್ರೆ ಅರ್ಥ ಅದಕ್ಕೆ? ಅದೆಂದು ಪ್ರಾಜ್ಞರವಾದ ಆಗೋದಿಲ್ಲ. ಗೊತ್ತಾಯ್ತಾ? ಅವ್ನ ಜಡ್ಜ್ಮೆಂಟ್ ಕಾಪಿ ಕೊಡು ಅಂದ್ರೆ ಅಪೀಲ್ ಕಾಪಿ ಕೊಟ್ಟ, ಅಪೀಲ್ ಕಾಪಿಯಿಂದ ಏನು ತೀರ್ಮಾನ ಆಗೋದಿಲ್ಲ? ಅದು ಸಿದ್ಧಾಂತ ಅಲ್ಲ. ಜಡ್ಜ್ಮೆಂಟ್ ಕಾಪಿ ಫೈನಲ್. ಇದು ಜಡ್ಜ್ಮೆಂಟ್ ಯಾರು ಹೇಳಿದ್ದಾರೆ? ಹೇಗೆ ಏನೋ ಮಾತಾಡ್ತಾ ಇದ್ದೀವಿ ಅಷ್ಟೇ ಹೊರತು ಅದಕ್ಕೆ ಆಧಾರ ಇಲ್ಲ. ಯಾವುದನ್ನ ಅದೇ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಕಥಮೇತಲ್ ಲಭ್ಯತೆ ಉಚ್ಯತೆ ಪ್ರಜ್ಞಾ ಯಾವಾದಾಹ ಪ್ರಜ್ಞಾವಾದಾಹ. ಈಗ ಆ ವಿಷಯ ಮುಗೀತು, ಪ್ರಶ್ನೆ ಹಾಕ್ಕೊಂಡ್ರೀಗ. ಸಮನೀಶೋತ್ತ ವಚನಾನಿ ಅಂತ ಅರ್ಥ ಮಾಡಿದ್ರಲ್ಲ ಪ್ರಜ್ಞಾವಾದ ಅನ್ನೋದಕ್ಕೆ ಅರ್ಥ ಎಲ್ಲಿದೆ ಅಂತ ಕೇಳಿದರೆ ಪ್ರಜ್ಞಾಯಾಹ ವಾದಾಹ ಪ್ರಜ್ಞಾವಾದಾಹ ಪ್ರಜ್ಞಾಯಾಹ ವಾದಾಹ. ಅಂದರೆ ಪ್ರಜ್ಞೆ ಅಂದರೆ ಬರೀ ಬುದ್ಧಿ, ಬುದ್ಧಿಯ ವಾದಗಳೇ ಹೊರತು ಅದು ಶಾಸ್ತ್ರದ ವಾದಗಳಲ್ಲ. ಹೇಳಿದ ತಲೆ ತೋಚದಂತೆ ಮಾತಾಡೋ, ಅದು ಕಲ್ಪಿತ ವಿಚಾರಗಳೇ ಹೊರತು ವಸ್ತುಸ್ಥಿತಿ ಅಲ್ಲ. ಅದು ಏನದು? ಕಾರ್ಯಕಾರಣ ಭಾವಿ ಷಷ್ಠಿ. ಕಾರ್ಯಕಾರಣ ಭಾವಿ ಅಂದ್ರೇನು? ಪ್ರಜ್ಞೆ ಅಂಬೋದು ಕಾರಣ, ಮಾತು ಅನ್ನೋದು ಕಾರ್ಯ. ಅದಕ್ಕೆ ಶಾಸ್ತ್ರ ಆಧಾರ ಅಲ್ಲ, ಶಾಸ್ತ್ರ ಕಾರಣ ಅಲ್ಲ, ಪ್ರಜ್ಞೆಯ ಕಾರಣ. ಅದಕ್ಕೆ ಜಸ್ಟ್ ಇಮ್ಯಾಜಿನೇಷನ್, ಇಮ್ಯಾಜಿನೇಷನಿಂದ ಏನು ಸಿದ್ಧ ಆಗೋದಿಲ್ಲ, ಫ್ಯಾಕ್ಟ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ನಹಿ ಸೈ ವಾದೋ ಅಸ್ತಿ ಯಃ ಪ್ರಜ್ಞಾಪೂರ್ವೋ ನ ಭವತೀತಿ ಸಾಮರ್ಥ್ಯ ಚೈತಿ ಲಭ್ಯತೆ ಸಾವಧಾರಣಂಚೈತದೆ. ಹಾಗೊಂದು ಪ್ರಶ್ನೆ ಬಂತು. ನಹಿ ಸ ವಾದೋ ಅಸ್ತಿ ಯಹ ಪ್ರಜ್ಞಾಪೂರ್ವೋ ನಭವತೀತಿ ಸಾಮರ್ಥ್ಯ ಸ್ವಾಯಿತಿ ಲಭ್ಯತೆ. ಅಲ್ಲ, ಎಲ್ಲ ವಾದರೂ ಪ್ರಜ್ಞಾವಾದನೆ, ಪ್ರತಿಯೊಬ್ಬರು ಬುದ್ಧಿಯಿಂದ ಮಾತಾಡೋಕ್ಕಾಗತ್ತಾ ಅಂತ ಕೇಳಿದ್ರೆ ಹಾಗಲ್ಲ. ಇಲ್ಲಿ ಪ್ರಜ್ಞಾವಾದ ಅಂತ ಹೇಳಿದರೆ ಎಲ್ಲ ವಾದಗಳು ಬುದ್ಧಿಪೂರ್ವಕನೇ ಬರಬೇಕು, ಬೇರೆ ದಾರಿ ಇಲ್ಲ. ಶಾಸ್ತ್ರದ ಮಾತನ್ನು ಬುದ್ಧಿಯಿಂದನೇ ಅರ್ಥ ಮಾಡ್ಕೊಂಡು ಹೇಳಬೇಕು, ಅದಕ್ಕೆ ಸ್ವ ಅಂತ ಸೇರಿಸ್ಕೋಬೇಕು. ಸ್ವಪ್ರಜ್ಞಾವಾದ, ಸ್ವಪ್ರಜ್ಞಾವಾದ ಅಂದ್ರೇನು? ತನ್ನ ಬುದ್ಧಿ ತೋಚಿದ ಮಾತ್ರ ವಿಷಯಗಳು. ಬುದ್ಧಿ ಎಲ್ಲರ ಬುದ್ಧಿ ತೋ ರ್ಯಾಷನಲ್ ಆಯ್ತದ, ಅವನೊಬ್ಬನ ಬುದ್ಧಿಗೆ ತೋಚಿದ್ರೆ ಅವನು ಇಂಡಿವಿಜುವಲ್ ಆಯ್ತಾನೆ, ಸಬ್ಜೆಕ್ಟಿವ್ ಅವನು. ಆಬ್ಜೆಕ್ಟಿವ್ ಆಗಲಿಲ್ಲ ಅದರಿಂದ ಹಾಗೇನೆ ಸ್ವ ಅಂತ ಸೇರಿಸ್ಕೋಬೇಕು. ಸಾಮರ್ಥ್ಯ ಸ್ವ ಇತಿ ಲಭ್ಯತೆ ಸಾವಧಾರಣ ಅಂಚೆಯ್ತದ. ಅವನು ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾನೆ ಅಂದರೆ ತನ್ನ ಕಲ್ಪನೆ ಅಂತ ಅರ್ಥ ಅದಕ್ಕೆ, ಗೊತ್ತಾಯ್ತಾ? ಅದಕ್ಕೆ ಕಪೋಲ ಸ್ವಕಪೋಲ ಕಲ್ಪಿತ ಸ್ವ ಸೇರಿಸ್ಕೊಂಡು ಹೇಗೆ ಹೇಳ್ತಾವೋ ಸ್ವಪ್ರಜ್ಞಾವಾದ ಅನ್ನಂತ ಅರ್ಥ ಮಾಡಬೇಕು. ಆಗೊಂದು ಪ್ರಶ್ನೆ ಬಂತು, ಸಾವಧಾರಣ ಅಂಚೆಯ್ತದ, ಇದು ಸಾವಧಾರಣವಾದ ಮಾತು. ಹಾಗಂದ್ರೆ ಅರ್ಥ ಏನು ಅಂದರೆ ಅಭಕ್ಷ ಇತಿ, ಅದಕ್ಕೆ ಅಭಕ್ಷ ವಾಯುಭಕ್ಷ ಅಂತ ಕರೀತಾರೆ. ನೀರು ಕುಡಿತಾನೆ, ಆಮೇಲೆ ಗಾಡಿ ಕುಡಿತಾನೆ ಅಂತ ಹೇಳಿದರು. ಎಲ್ಲರೂ ನೀರು ಕುಡಿತಾರೆ, ಎಲ್ಲರೂ ಗಾಡಿ ಕುಡಿತಾರೆ, ದೊಡ್ಡ ನೀರು ಕುಡಿತಾನೆ ಅಂತ ಕೇಳಿದರೆ ಅದು ನೀರು ಮಾತ್ರ ಕುಡಿತಾನೆ ಬೇರೆ ಇಲ್ಲ, ಗಾಳಿ ಮಾತ್ರ ಕುಡಿತಾನೆ ಬೇರೆ ಇಲ್ಲ. ಇದ್ರ ಕಾರಣ ಕುಡಿತಾನೆ ತಿಂತಾನೆ ಏನರ್ಥ ಇತ್ತು? ಮದ್ಯ ಕುಡಿತಾನೆ ಮಾಂಸ ಕುಡಿತಿಂತಾನೆ ಅಂತಲೇ ಅರ್ಥ. ಯಾಕೆ ಕೆಲವು ಪದಗಳಿಗೆ ಅರ್ಥ ಸೆಟ್ ಆಗಿಬಿಟ್ಟಿದೆ. ಅದಕ್ಕೆ ಅವ ಅಸಾಧಾರಣೇನ ಅಸಾಧಾರಣೇನ ವ್ಯಪದೇಶ ಭವಂತಿ. ಮತ್ತು ಊಟ ಮಾಡೋರು ನೀರು ಕುಡಿತಾರೆ, ಗಾಡಿನೂ ಕುಡಿತಾರೆ, ಊಟನೂ ಮಾಡ್ತಾರೆ. ಅದಕ್ಕೆ ಅಪ್ಪಳ್ಸರು ಅಂತ ಕರೆಯೋದಿಲ್ಲ. ಇದು ಸಿಂಪಲ್ ಆಗಿ ತಗೊಳ್ಳಿ. ಈಗ ನಾನ್ ವೆಜ್ ಅಂತ ಕರೀತಾರೆ. ನಾನ್ ವೆಜ್ ವೆಜ್ ತಿಂತಾನ ಇಲ್ಲ, ಗೊತ್ತಾಯ್ತಾ? ಅಂದರೆ ಅವ ವೆಜ್ ನಾನ್ ವೆಜ್ ತಿಂತಾನ ಇಲ್ಲ, ಗೊತ್ತಾಯ್ತಾ? ನಾನ್ ವೆಜ್ ವೆಜ್ಜು ತಿಂತಾನೆ, ವೆಜ್ ಮಾತ್ರ ನಾನ್ ವೆಜ್ ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ಅಸಾಧಾರ ವೆಜ್ ನಾನ್ ವೆಜ್ ಅಂತ ಕರಿಬೇಕಾದ್ರೆ ವೆಜಿಟೇರಿಯನ್, ಪ್ಯೂರ್ಲಿ ವೆಜಿಟೇರಿಯನ್ ಅಂತ ಹೇಳಿದಾಗ ವೆಜಿಟೇರಿಯನ್ನೇ ಆಗಿದ್ದಾನೆ. ಅದಕ್ಕೆ ಅದೇನಂತ ಅಸಾಧಾರಣೇನ ವ್ಯಪದೇಶ ಭವಂತಿ ಅಂತ ಹೆಸರು. ಪ್ರತಿಯೊಂದು ಮಠಕ್ಕೆ ಹೋದಾಗ ರಥಿ ಊಟ ಮಾಡಿಬಿಟ್ಟ, ವ್ರತ ಮಾಡ್ತಾನೆ ಅಂತ ಕರೆಯೋದಿಲ್ಲ, ಗೊತ್ತಾಯ್ತು? ಯಾಕೆ ಹೇಳಿ ಅವನೇ ಹೇಳ್ತಾನೆ, ಅಯ್ಯೋ ನಂಗೆ ಗೊತ್ತೇ ಇದ್ದಿಲ್ಲ ಹೋದೆ ಅಂತ ಹೇಳ್ತಾನೆ. ಆದರೆ ಯಾವಾಗ ವ್ರತದಡಿಗೆ ಮಾಡಿದ್ರೆ ಎದ್ದೇ ಹೋಗಿಬಿಡ್ತಾರೆ. ಅವಾಗ ಎಷ್ಟೋ ದಿನ ಮಾಡ್ತಾರೆ ಪಾಪ, ಎಷ್ಟೋ ಮಠಕ್ಕೆ ಹೋಗಿದ್ವಿ ಆಮೇಲೆ ನೋಡಿ ಅನರ್ಥ ಪಡಿಸಿಬಿಟ್ರು, ಇಲ್ಲ ವ್ರತ ಅಂದರೆ ಇಲ್ಲ ಇಲ್ಲ ರಾಯರ ಪೂರ್ತಿ ಮಾಡಿದ್ದೇವೆ ಅಂತ ಹೇಳಿದ್ರು, ಎದ್ದು ಬಂದುಬಿಟ್ವಿ ಅಂತ ಹೇಳೋರು ಇದ್ದ, ಗೊತ್ತಾಯ್ತಾ? ಅದು ರಾಯರ ಸಿಟ್ಟು ಬರೋದಿಲ್ಲ ಅದರಿಂದ, ಯಾಕೆ ವ್ರತದ್ದಲ್ಲ ಅದ್ರ ಅವನು ರಾಯರೇ ಮಠದ ಪ್ರಸಾದ ಬಿಟ್ಟು ಬರ್ತೇನೆ ಅಂದರೆ ಗಲಾಟೆ ಆಗ್ತಿತ್ತು. ನಾನು ಅನವ್ರತ ನಿಷಿದ್ಧ, ಇದು ಬರೋದು ಎದ್ದು ಬಂದರೆ ಗುಣ ಆಯಿತು, ಅರ್ಥ ಆಯ್ತಾ? ಈಗ ಸೊ ವ್ರತನೇ ಮಾಡ್ತೀನಿ ಅನ್ನೋ ಪದಕ್ಕೆ ಹೇಗೆ ಅಭಕ್ಷ ವಾಯುಭಕ್ಷ ಅನ್ನೋ ಪದ ಅರ್ಥನ ಹಿನ್ನೆಲೆ ಅರ್ಥ ಮಾಡ್ತೀರೋ? ಪ್ರಜ್ಞಾವಾದ ಅಂದರೆ ತನ್ನ ಬುದ್ಧಿಗೆ ತೋಚಿದ ಮಾತನ್ನು ಮಾತ್ರ ಆಡುವವನು, ಶಾಸ್ತ್ರದ ಆಧಾರ ಇಲ್ಲ ಅವನಿಗೆ. ಅನ್ಯಥಾ ಪುನರ್ವೈಯರ್ಥ್ಯ ಇಲ್ಲದೆ ಹೋಗಿದ್ರೆ ಅದು ಮತ್ತೆ ವೈಯರ್ಥ್ಯ ಬರ್ತಿತ್ತು. ಸೊ ಸ್ವಾತಂತ್ರ್ಯ ಸೇರಿಸ್ಕೋಬೇಕು, ಅಸಾಧಾರಣೇನ ಉಪದೇಶ ಬಂದು ಅರ್ಥನೂ ಮಾಡ್ಕೋಬೇಕು. ಇಷ್ಟೆಲ್ಲ ಹೇಳಿದ್ರಿಂದ ಪ್ರಜ್ಞಾವಾದ ಶಬ್ದಕ್ಕೆ ಸ್ವಕಪೋಲ ಕಲ್ಪಿತ ವಚನಾನಿ ಅಂತ ಅರ್ಥ ಆಯಿತು, ಅದು ಸರಿ ಹೋಯಿತು. ಕಥಂ ಅಶೋಚ್ಯಾಹ ಇತ್ಯತಃ ಇತಿ ಶೇಷ, ಆಗೊಂದು ಪ್ರಶ್ನೆ ಬಂತು. ಹಾಗೆ ಅಶೋಚ್ಯರು ಅಂತ ಹೇಗೆ ಹೇಳ್ತೀರಿ ಅಂದರೆ ಇತ್ಯತಃ ಅಂತ ಸೇರಿಸ್ಕೋಬೇಕು. ಕಥಾಸೂನ್ ಇತಿ ಕಥಂ ಅಶೋಚ್ಯಾಹ ಅಂತ ಆದಮೇಲೆ ಇತ್ಯತಃ ಅಂತ ಸೇರಿಸ್ಕೊಂಡು ಕಥಾಸೂನ್ ಅಂತ ಓದ್ಕೋಬೇಕಂತ ಆಚಾರ್ಯರು ಹೇಳಿ. ಶಾರ್ಟ್ ಇರೋದ್ರಿಂದ ಮಧ್ಯಪ್ಪ ಅಂತ ಫಿಲಪ್ ಮಾಡ್ಕೊತಾ ಹೋಗ್ಬೇಕು. ಆಸನ್ನ ವಿನಾಶಾನ್ ಅಶೋಚ್ಯಾಹ, ಆಸನ್ನ ವಿನಾಶಾಹ ಕಥಂ ಅಶೋಚ್ಯಾಹ ಇತ್ಯರ್ಥ. ಪ್ರಶ್ನೆ ಏನು ಅಂದರೆ ಅಲ್ಲಿ ಸತ್ತು ಹೋಗ್ತಾರೆ ಅವ್ರ ಬಗ್ಗೆ ಗೊಳಬಾರ್ದು ಏನು ಮಾಡಬೇಕೀಗ? ಇನ್ನು ಸತ್ತಿಲ್ಲ, ಆದರೆ ಸಾಯಿಲಕ್ಕೆ ತಯಾರಾಗಿಬಿಟ್ಟಿದ್ದಾರೆ. ತುಂಬ ಸೀರಿಯಸ್ ಆಗಿದೆ, ದುಃಖ ಪಡುತ್ತಲ್ಲ ಹಾಗೆ. ಏನು ತಪ್ಪು ಅದರೊಳಗೆ ಸಾಯ್ತಾರೆ ಅಂತ ತಿಳ್ಕೊಂಡು ಅಳಬಾರ್ದು ಅಂತ ಕೇಳಿದರೆ ಸಾಯೋದಕ್ಕೆ ಅಂತೇಳೋ ದೊಡ್ಡತನ ಅಲ್ವೇ ಇಲ್ಲ. ನಾವು ಅಶೋಚ್ಯತ್ವ ಕತ್ತತ್ ಕಥಮೇವಂ ಆಕ್ಷೇಪ ಮೈವಂ ನಹಿ ಯಥಾಶ್ರುತ ಈ ಮಾತ್ರ ವಾಕ್ಯವೃತ್ತಿ. ಇಲ್ಲಿ ಸಾಯೋರ ಬಗ್ಗೆ ಅಳೋದು ತಪ್ಪಾಗುತ್ತಾ ಅಂದರೆ ಇಲ್ಲ ಇಲ್ಲ, ಮುಂದೆ ಓದಿ ಅರ್ಥ ಆಗತ್ತೆ. ಅಸಿದ್ಧಸ್ಯ ಅನುವಾದ ಸಿದ್ಧಸ್ಯ ಬೋಧನಮಿತಿ ಆಪತ್ತೇಹೇ. ಅಸಿದ್ಧವಾದದನ್ನು ಅನುವಾದ ಮಾಡೋದು, ಸಿದ್ಧವಾದದನ್ನು ಹೇಳೋದು, ಎರಡೂ ತಪ್ಪೆ. ಅಸಿದ್ಧಸ್ಯ ಅನುವಾದ ಅಂದ್ರೇನು? ಪ್ರಮಾಣ ಇಲ್ಲದೆ ಮಾತಾಡೋದು. ಸಿದ್ಧಸ್ಯ ಬೋಧನಮ್ ಅಂದ್ರೇನು? ಹೇಳಿದ್ದೇ ಹೇಳೋದು, ಎರಡೂ ಸರಿಯಲ್ಲ. ಅದಕ್ಕೇನೆ ಕಿಂತು ಯಾನ್ ಅನ್ವಶೋಚ ಇಲ್ಲಿ ಅಶೋಚ ನನ್ವಶೋಚಸ್ತ್ವಂ, ಅಶೋಚರ ಬಗ್ಗೆ ಶೋಕ ಮಾಡಿದ್ದಿ, ಏನು ಹೇಳಿದಾಗುತ್ತೆ ಅದರಿಂದ? ಏನು ಹೇಳಿದಾಗ ಆಗಲಿಲ್ಲ, ಅದಕ್ಕೆ ಹೇಳ್ತಾರೆ ಅರ್ಥ ತಿಳ್ಕೊಂಡ್ರೆ ಹೇಳಿದಾಗತ್ತೆ ಅಂತ ಹೇಳಿದ್ರು. ಬರೀ ಶಬ್ದ ನೋಡಿದ್ರೆ ಗೊತ್ತಾಗೋದಿಲ್ಲ, ಅರ್ಥ ಮಾಡ್ಕೊ. ಏನು ಅಂದರೆ ಕಿಂತು ಯಾನ್ ಅನ್ವಶೋಚ ತ್ವಂ ತೇ ಅಶೋಚ್ಯಾಹ, ನೀನು ಯಾರ ಬಗ್ಗೆ ಶೋಕ ಮಾಡಿದ್ದೀಯಲ್ಲ ಅವ್ರು ಶೋಕಕ್ಕೆ ಅರ್ಹರಾದವರಲ್ಲ, ದೇ ಡೋಂಟ್ ಡಿಸರ್ವ್ ಇಟ್ ಅಂತ ಅರ್ಥ ಆಯ್ತಾ? ಈಗ ಯಾರು ಸ್ಕಾಲರ್ಶಿಪ್ ಕೊಟ್ಟರು ಫೇಲ್ಡ್ ಸ್ಟೂಡೆಂಟ್ ಅವನು, ಅವನು ಏನು ಮಾಡ್ತಾರೆ? ವಿತರಣೆ ಮಾಡಿಬಿಡ್ತಾನೆ. ಅದು ಕೆಲವು ಇರುತ್ತೆ, ಫಸ್ಟ್ ಕ್ಲಾಸ್ ಬಂದವರು ಮಾತ್ರ ಎಲಿಜಿಬಲ್, ಕೆಲವರು ಆಗಬೇಕು ಇದ್ರ ಮೇಲೆ ಮಾತ್ರ ಎಲಿಜಿಬಲ್. ಇಲ್ಲಿ ನಿಮ್ಗೆ ಏನಾಗಿದೆ ಅಂದರೆ ಏನು ಬಂದಿಲ್ಲ, ನಿಮಗೆ ಅರ್ಹತೆಯೇ ಇಲ್ಲ. ದುರ್ಯೋಧನಾದಿಗಳಿಗೆ ಶೋಕಿಸಲ್ಪಡುವಿಕೆ ಅನ್ನೋದಕ್ಕೆ ಅರ್ಹತೆಯೇ ಇಲ್ಲ, ಅವ್ರ ಬಗ್ಗೆ ಅಳ್ಕೊಡೋದು ಅಂತ ಹೇಳ್ತಾರೆ. ಅನ್ವಶೋಚಸ್ತ್ವಂ ತೇ ಅಶೋಚ್ಯಾಹ ತಸ್ಮಾತ್ ತಾನ್ ಪತಿ ನಶೋಕ ಕಾರ್ಯ, ಯಾರ ಬಗ್ಗೆ ನೀನು ಅತ್ತಿದ್ದೀಯಲ್ಲ ಅವ್ರ ಅತ್ತಿದ್ದು ಅಳ್ಳಕ್ಕೆ ಯೋಗ್ಯರಾದವರಲ್ಲ. ತ್ವಂ ಯಾಮಸ್ಯ ಭಾಷಸೆ ತೇ ಪ್ರಜ್ಞಾವಾದ, ನೀನು ಅತ್ತಿದ್ದು ಅಳಬಾರದವರ ಬಗ್ಗೆ ಆಡ್ತಕ್ಕಂಥ ಮಾತುಗಳು ಆಡಬಾರದ ಮಾತುಗಳನ್ನು ಆಡ್ತಾ ಇದ್ದಿ, ಅಳಬಾರದವರ ಬಗ್ಗೆ ಅಳ್ತಾ ಇದ್ದಿ, ಆಡಬಾರದ ಮಾತನ್ನು ಆಡ್ತಾ ಇದ್ದಿ. ಅಳಬಾರದ ಮಾತನ್ನು ಅಳಬಾರದವ್ರ ಬಗ್ಗೆ ಅಳ್ತಾ ಇದ್ದಿ ಅಂದರೆ ತಪ್ಪು ಮಾಡ್ತಾ ಇದ್ದಿ, ಆಡಬಾರದ ಮಾತನ್ನು ಆಡ್ತಿದ್ದಿ ಅಂದರೆ ತಪ್ಪು ಹೇಳ್ತಾ ಇದ್ದಿ. ನಿನ್ನ ಮಾತು ತಪ್ಪಿದೆ, ನಿನ್ನ ವಿಚಾರ ತಪ್ಪಿದೆ, ಆಚಾರನೂ ತಪ್ಪಿದೆ. ವಿಚಾರ ಅಂಬೋದು ಪ್ರಜ್ಞಾವಾದ, ಆಚಾರ ಅಂಬೋದು ಅಳೋದು, ಎರಡೂ ಸರಿ ಇಲ್ಲ ಅಂದಮೇಲೆ ಏನು ಉಪಯೋಗ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ತ್ವಂ ಯಾಂಶ ಭಾಷಸೇ ತೇ ಪ್ರಜ್ಞಾವಾದ ಅಥೋನ ಭಾಷಣೀಯ ಐತೆ ಅಂತ ಮಾತನ್ನು ಆಡ್ಕೊಡು. ತಥಾ ಅಚೋಚ್ಯ ಕುತು ಅವಗಂತವ್ಯ ಇತಿ ಪ್ರಶ್ನೆ ವಾ ಆಕ್ಷೇಪೋ ವಾ ಯುಜ್ಯತೆ ಇತಿ. ಆದ್ದರಿಂದ ಆ ರೀತಿಯಾದ ಪ್ರಶ್ನೆ ಅಥವಾ ಆಕ್ಷೇಪ ಎರಡರ್ಥದಲ್ಲೂ ಕೂಡ ಅಶೋಚ್ಯ ಅನ್ನೋದು ಕುತ್ರ ಇದೆ. ಅದಕ್ಕೆ ಹೇಳ್ತಾರೆ ಹೌದು ಹೇಳಿದ್ರಲ್ಲ ಏನಂತ, ಕಥಂ ಅಶೋಚ್ಯ ಅಂತ ಬಂತು, ಏನು ಸೇರಿಸ್ಕೋಬೇಕು ಇತ್ಯತ ಕಥಂ ಅಂತ ತಕ್ಷಣ ಇತ್ಯತ ಆಹ ಕಥಾ ಅಸೋ ಉತ್ತರ ಅಂತ ಅಶೋಚ್ಯ ಆದ ತಕ್ಷಣ ಮುಂದೆ ನತ್ವೇ ವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಹ ಸರ್ವೇ ವಯ ಮತಃ ಪರಂ. ಈಗ ಯಾಕೆ ಅಳಕೂಡ್ದು ಎಕ್ಸ್ಪ್ಲೇನ್ ಮಾಡ್ತಾನೆ ಪರಮಾತ್ಮ. ಅಳಕು ಅಳಬಾರದವರ ಬಗ್ಗೆ ಅಳ್ತಾ ಇದ್ದಿ ಅಂತ ಹೇಳ್ತೀಯಲ್ಲ, ಅದು ಯಾಕೆ ಅಳಬಾರದವರು ಅಂದರೆ ಒಳ್ಳೆ ವಿವೇಚನೆ ಪೂರ್ತಿ ಬಿಡಿಸಿ ಬಿಡಿಸಿ ಹೇಳ್ತಾನೆ ಪರಮಾತ್ಮ. ಈಗ ನತು ಏವ ಅಹಂ ನತು ಜಾತು ನಾಸಂ ನತ್ವಂ ನಾ ಇಮೇ ಜನಾಧಿಪಾಹ ನಚ ಏವ ನ ಭವಿಷ್ಯಾಮಹ ಸರ್ವೇ ವಯಂ ಮತಃ ಪರಂ. ಜಾತು ಜಾತು ಅಂದರೆ ಅದೊಂದು ಅವ್ಯಯ ಅಂದರೆ ಒಮ್ಮೆಯೂ ಸಹ, ನಾಟ್ ಇವನ್ ಒನ್ಸ್. ನತು ಏವ ಅಹಂ ಜಾತು ನಾಸಂ ನೋಡು, ನಾನು ಒಮ್ಮೆಯೂ ಕೂಡ ಇರದೇ ಇದ್ದವನಾಗಿರಲಿಲ್ಲ, ನಾನು ಯಾವ ಕಾಲಕ್ಕೂ ಕೂಡ ಇರಲಿಲ್ಲ ಅಂತ ಅನಿಸೋಳ್ಳಿಲ್ಲ ಅಂದ್ರೆ ಅರ್ಥ ಏನು? ಇದ್ದೆ, ಎಲ್ಲ ಕಾಲಕ್ಕೂ ಇದ್ದೆ. ನತ್ವಂ ಅದೇ ರೀತಿಯೇ ನೀನು ಕೂಡ ಯಾವ ಕಾಲಕ್ಕೂ ಇಲ್ಲ ಅಂತ ಆಗಿರಲಿಲ್ಲ. ಅದೇ ರೀತಿ ನಾ ಇವೇ ಜನಾಧಿಪಾಹ, ಈ ರಾಜಮಹಾರಾಜರು ಇದ್ದಾರಲ್ಲ, ಈ ಸೈನಿಕರೆಲ್ಲ ಉಪರಕ್ಷಿತ, ಅದರೊಳಗೆ ಇವ್ರು ಯಾರು ಕೂಡ ಹಿಂದೆ ಇರಲಿಲ್ಲ ಅಂತಲ್ಲ, ನಾನು ಹಿಂದೆ ಇರಲಿಲ್ಲ ಅಂತಲ್ಲ, ನೀನು ಹಿಂದೆ ಇರಲಿಲ್ಲ ಅಂತಲ್ಲ, ಇವ್ರು ಯಾರು ಹಿಂದೆ ಇರಲಿಲ್ಲ ಅಂತಲ್ಲ, ಇವ್ರು ಯಾರು ಅನಾದಿ ಅಂತ ಆಯ್ತಾಗ. ಹಿಂದೆ ಇರಲಿಲ್ಲ ಅಂತಲ್ಲ ಅಂದರೆ ಅನಾದಿ ಕಾಲದಿಂದ ಇದ್ದಾರೆ ಒಂದು. ನಚೈವ ನ ಭವಿಷ್ಯಾಮಹ, ಮತ್ತೆ ನಾನು ಮುಂದೆ ಇಲ್ಲ ಅಂತ ಆಗ್ತೀನಿ ಅಂತಲ್ಲ, ಅದೇ ರೀತಿ ನೀನು ಇಲ್ಲ ಅಂತ ಆಗ್ತೀನಿ ಅಂತಲ್ಲ, ಇವ್ರು ಯಾರು ಇಲ್ಲ ಅಂತ ಆಗ್ತಾರೆ ಅಂತ ಇಲ್ಲೇ ಇಲ್ಲ. ಅಂದರೆ ನಿತ್ಯ ಅಂತಾಯ್ತು, ಇವರಿಗೆ ಸಾವಿಲ್ಲ ನಿತ್ಯ, ಹುಟ್ಟಿಲ್ಲ ಅನಾದಿ. ಅಂದಮೇಲೆ ಈಗಿರೋದಂತೂ ಕಡೆ ನೋಡ್ತಾ ಇದ್ದೆ, ಈಗಿನ ಹೇಳಿದ್ರೆ ಸಿಟಿನೇ ಇಲ್ಲ, ಈಗ ನಾನಿರೋದು ನೀರು ಎಲ್ಲ ಕಣ್ಣಿಗೆ ಕಟ್ಟೋಗಿದೆ. ಸೊ ಮೂರಾಯ್ತು, ಈಗ ಹಿಂದಿನ ಕಾಲದಲ್ಲಿ ನಾವೆಲ್ಲ ಇದ್ವಿ, ಮುಂದಿನ ಕಾಲದಲ್ಲೂ ಇರ್ತೇವೆ, ಈಗಲೂ ಇದ್ದೇವೆ, ಅಂದಮೇಲೆ ಸಾಯ್ತಾರೆ ಏನು ಅರ್ಥ ಏನು? ಜೀವನಿತ್ಯತ್ವ ಹೇಳಿದ್ಮೇಲೆ ಮುಗಿತು. ಜೀವನಿತ್ಯತ್ವ ಏನು? ಜೀವನಿತ್ಯತ್ವ ಚೇತನ ನಿತ್ಯತ್ವ, ಚೇತನ ನಿತ್ಯತ್ವ ಒಪ್ಪಿಕೊಂಡ ಮೇಲೆ ಸತ್ರು ಅನ್ನೋದಕ್ಕೆ ಅರ್ಥನೇ ಇಲ್ಲ, ಆಯ್ತಾ? ಆದ್ದರಿಂದ ಒಂದು ತಪ್ಪಾಯಿತು. ಅದಕ್ಕೆ ಅಶೋಚ್ಚರ್ಯ, ಯಾರು ಸಾಯೋದಿಲ್ಲ ಅವ್ರ ಬಗ್ಗೆ ಸಾಯ್ತಾರೆ ಅಂತ ತಿಳ್ಕೊಂಡ್ರೆ ಅದು ತಪ್ಪು ತಿಳ್ಕೊಂಡಾಗಲಿಲ್ಲ, ಅದು ಸರಿ ಹೋಯಿತು. ಇನ್ನೊಂದು ಅದು ಯಾವಾಗಲೂ ಅಷ್ಟೇ, ಜೀವ ಅನಾದಿ ನಿತ್ಯ ಅಂತ ಹೇಳಿದ ಮೇಲೆ ಹೌದು, ಅವ್ರ ಆಕ್ಟಿವಿಟಿ ವಾಯ್ದೆ ಇರಬೇಕು ಅದು ಕರೆಕ್ಟೇ, ಆದರೆ ಜೀವ ಇರೋದು ಮಾತ್ರ ಅನಾದಿ ಮತ್ತು ನಿತ್ಯ. ಇದ್ದೇ ಇದ್ದೇ ಇರ್ತಾರೆ, ದೇವರು ಇದ್ದೇ ಇರ್ತಾರೆ, ಇದು ಇರೋಕೆ ಬರೋದಿಲ್ಲ ಯಾರಿಗೂ, ಹಾ ಅರಿವಾಯಿಗಳು ಇದ್ದೇ ಇರ್ತಾರೆ, ಅದಕ್ಕೆ ಕಾಮನ್ ಅವರು, ಅದನ್ನ ಮತ್ತೆ ಹೇಳಬೇಕಾಗಿಲ್ಲ. ಅಶೋಚ್ಯ ಅಶೋಚ್ಯ, ಶೋಕಕ್ಕೆ ಅರ್ಹರಾದವರು ಶೋಚ್ಯರು, ಯಾರು ಶೋಕಕ್ಕೆ ಅರ್ಹರಾದವರಲ್ಲ ಅವರು ಅಶೋಚ್ಯರು, ಯಾರು ಶೋಕಿಸಕ್ಕೆ ಅರ್ಥ ಯೋಗ್ಯರಾಗಿದ್ದಾರೆ ಅವ್ರ ಬಗ್ಗೆ ಹೇಳೋದೇನದು ತಪ್ಪೇ? ನಿನ್ನ ಹೇಳಲಿಲ್ಲ ಈ ಕಾಲನ್ನು ಹಿಡಿದು ಬಿಟ್ರು, ಅಯ್ಯೋ ಪಾಪ ಯಾಕೆ ಹಿಡಿದ್ರು ಅಂತ ಯಾರು ಕೇಳ್ತಾರ? ಮೊದಲು ಹಿಡಬೇಕಾಯ್ತು ಒಳ್ಳೆ ಕೆಲಸ ಮಾಡಿದ್ರು ಅಂತ. ಪಾಪ ದೊಡ್ಡ ಯಾರು ಸುಮ್ ಸುಮ್ಮನೆ ಹಿಡಿದು ಬಿಟ್ರು, ಅಯ್ಯೋ ಭಾರಿ ಅನ್ಯ ಮಾಡಬಾರ್ದಾಗಿತ್ತು. ಅರ್ಥ ಆಯ್ತಾ? ಈಗ ಯಾರು ಹಿಡಿಲಿಕ್ಕೆ ಯೋಗ್ಯರಾದ ಅವ್ರನ್ನ ಹಿಡಿದ್ರೆ ಅವ್ರಿಗೆ ಭಾರಿ ಶ್ರೇಷ್ಠ, ಅದು ಹಿಡಿಬಾರ್ದು ಹಿಡ್ಕೊ ಅಂದ್ಬಿಟ್ಟ ಪೊಲೀಸು. ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಾಯ್ತು, ಅವ್ನು ಬೈತಾನೆ ಇನ್ನೊಂದು ಸರ್ತಿ ಮಾಡಿ ಸಸ್ಪೆಂಡ್ ಆಗ್ತೀನಿ ನೋಡು ಅಂತ ಹೇಳ್ತಾನೆ. ಅವ್ರನ್ನ ಯಾಕೆ ಹಿಡ್ಕೊಂಡು ಬಂದು ಹೋಗ್ಬಿಟ್ಟು ನೀನೀಗ ಗೊತ್ತಾಯ್ತಾ? ತಪ್ಪಿಲ್ಲದವ್ರು ಹಿಡಿಬಾರ್ದು, ಯಾರನ್ನ ಹಿಡಿಬೇಕು? ತಪ್ಪಿದ್ದವ್ರನ್ನ ಹಿಡಿಬೇಕು. ಅದಕ್ಕೆ ಯಾರು ಸಾಯ್ತಾರೆ ಅವ್ರ ಬಗ್ಗೆ ಹೇಳಬೇಕು, ಇವರು ಸಾಯೋದಿಲ್ಲ ಯಾಕೆ ಹೇಳಬೇಕು ಇವ್ರ ಬಗ್ಗೆ? ಯಾರು ಸಾಯೋದಿಲ್ಲ ಅಂದ್ರೆ ಯಾಕೆ ಹೇಳಬೇಕು? ಇದು ಬಹಳ ಇಂಪಾರ್ಟೆಂಟ್ ಇದು. ಸಾವು ಅಂದರೆ ಚೇತನ ನಾಶ ಅಲ್ಲ, ಗೊತ್ತಾಯ್ತಾ? ಚೇತನ ಎಂದು ಸಾಯೋದಿಲ್ಲ, ಅದರಿಂದಾಗಿನೆ ಇವತ್ತು ಮನೆ ಹೋಯ್ತು ಅಂದ್ಬಿಟ್ಟ, ಮನೆ ಎಲ್ಲಿ ಹೋಗಿಲ್ಲ, ಅಲ್ಲೇ ಇದೆ. ನನ್ನ ಮನೆ ಹೋಯ್ತು, ಮನೆ ಹೋಯ್ತು, ಎಲ್ಲ ಕಳ್ಕೊಬಿಟ್ಟೆ ಅಂತ ಹೇಳ್ಬಿಟ್ಟ, ಮನೆ ಹೋಯ್ತು, ಮಠ ಹೋಯ್ತು ಅಂತ ಹೇಳಿ, ಮನೆನೂ ಹೋಗಿಲ್ಲ ಮಠನೂ, ಅಲ್ಲೇ ಇದೆ, ನೋಡಿ ಬಂದೆ ಈಗ ನೋಡಿ ಬಂದೆ ಅಂತ ಕೇಳಿದ್ರೆ ಏನೋಯ್ತು? ಈಗ ಇವನು ಓನರ್ಶಿಪ್ ಹೋಯ್ತೆ ಹೊರತು ಅದು ಹೋಗಿಲ್ಲ. ಅದೇ ರೀತಿ ಚೇತನ ಸತ್ತ ಅಂತ ಕೇಳಿದರೆ ಚೇತನ ಸತ್ತಿಲ್ಲ, ದೇಹದ ಕಾಂಟ್ಯಾಕ್ಟ್ ಹೋಗಿದೆ ಅಷ್ಟೇ. ಅವನಿಗಿಂತ ಅಯಾಮ ಓನರ್ ಆಫ್ ದಿಸ್ ಹೌಸ್ ಅನ್ನೋ ಪದ ಹೋಯ್ತು ಈಗ. ಅದೇ ಬಾಡಿ ಅನ್ನೋದು ಬಾಡಿ ಆಯ್ತು ಹೊರತು ಅವನಿಲ್ಲ ಈಗ. ಆ ರೀತಿ ಅದೆಲ್ಲ ವಿಸ್ತಾರವಾಗಿ ಹೇಳ್ತಾರೆ ಮುಂದೆ, ಅದೆಲ್ಲ ಹೇಳ್ತಾರೆ ಮುಂದೆ, ಈಗ ಅದೆಲ್ಲ ಬಿಡಿಸ್ತಾರೆ, ಅದೆಲ್ಲ ಹೇಳ್ತಾರೆ. ಇದಿಷ್ಟು ಮುಂದಿನ ಶ್ಲೋಕ ಪೂರ್ತಿ ಅದೇನೆ, ಮುಂದಿನ ಎಲ್ಲ ಶ್ಲೋಕಗಳು ಕೂಡ ಒಂದು ಐದಾರು ದಿವಸ ಅದೇ ಆಗುತ್ತೆ, ಗೊತ್ತಾಯ್ತಾ? ತಾವು ಅದೇನ ಸುಲಭವಾಗಿ ಹೇಳಿಬಿಟ್ರಿ ಅದು ಶುರು ಮಾಡ್ತಾರೆ, ಬಿಡ್ತಾರೆ ಅದನ್ನು, ಸುಲಭ ಒಪ್ಪಿಟ್ಟು ಬಿಡ್ತಾರಾ? ಎಲ್ಲ ಹೇಳ್ತಾರೆ ಅದನ್ನು, ಅಜ್ಞಾನದಿಂದ ಹೇಳ್ತಾರೆ. ಈ ಮಗು ಏನು ಮಾಡ್ತು, ತಂದೆ ಆಫೀಸ್ಗೆ ಹೋದ, ಹತ್ತಿರ ಹೋಗ್ಬಿಡ್ತು, ಸಾಯಂಕಾಲ ಬರೋ ಯೋಚನೆ ಮಾಡಿಬಿಡ್ಬಿಡು, ಸಾಯಂಕಾಲ ಬರ್ತಾರೆ ಅಂತ. ಅವ್ರಿಗೆ ಮಗುಗೆ ಏನು ಗೊತ್ತಿಲ್ಲ, ನಾನು ಬಿಟ್ಟೆ ಹೋಗ್ಬಿಡ್ತಾನೆ ಮನಸ್ವಾರ ಅಂತ ತಿಳ್ಕೊಂಬಿಟ್ಟ, ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇದ್ದವನು ಏನು ಮಾಡ್ತಾನೆ, ಅವ್ರು ದೊಡ್ಡವನೇ ಬಿಡ್ತಾನೆ, ಹೋದ್ರೆ ಒಬ್ಬರು ಸೈಕಲ್ ಬರ್ತಾರೆ ಬಿಡೋದು ನಮ್ಗೇನು ಯೋಚನೆ ಅಂತ ಹೇಳಿದ್ರು. ಚಿಕ್ಕ ಮಗುವಾಗಿದ್ದಾಗ ಏನು ಗೊತ್ತಿರಲಿಲ್ಲ, ತಿಳುವಳಿಕೆ ಬಂದ ಬಂದು. ಅದಕ್ಕೆ ಜ್ಞಾನಿಗಳು ಅಳೋದಿಲ್ಲ, ಜ್ಞಾನಿಗಳು ಅಳೋದಿಲ್ಲ, ಅಜ್ಞಾನಿಗಳು ಅಳುತ್ತಾರೆ. ನೀನು ಅಜ್ಞಾನಿ ಈಗ, ಪಂಡಿತ ಪಂಡಿತ ಅಲ್ಲ ನೀನು ಅಂತ ಕೃಷ್ಣ ಡೈರೆಕ್ಟ್ ಹೇಳ್ತಾನೆ. ನಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ ಕಿಮಿತಿ ನತ್ವೇವಾಹಂ. ಅದಕ್ಕೆಲ್ಲ ಯಾತಕ್ಕೆ ಆಚಾರ್ಯ ಭಾಷ್ಯದ ಶೈಲಿನೇ ಹಾಗೆ, ಕಿಮಿತಿ ನತ್ವೇವಾಹಂ, ಯಾತಕ್ಕೆ ಕಳಬಾರದು ಅಂದರೆ ನತ್ವೇವಾಹಂ ಶ್ಲೋಕದ ಉತ್ತರ. ಈಶ್ವರಿತ್ಯ ಅಪ್ರಸ್ತುತ ತತ್ವ ದೃಷ್ಟಾಂತತ್ವೇನಾಹ ನಚೇ ನತ್ವ ಇತಿ. ಇಲ್ಲೊಂದು ಪ್ರಶ್ನೆ ಬಂತು. ಕೃಷ್ಣ ತನ್ನ ಬಗ್ಗೆ ಹೇಳ್ತಾನೆ, ಈಗ ನಾನು ಇದ್ದೆ ನಾನು ನಿತ್ಯ ಅಂತ ಹೇಳ್ತಾನೆ. ನಿನ್ನ ಬಗ್ಗೆ ಯಾರು ಕೇಳಿದರು ಅಂತ ಹೇಳಿದರೆ ಅರ್ಜುನ ಕೃಷ್ಣನ ಬಗ್ಗೆ ಹೇಳ್ತಾ ಇಲ್ಲ, ಯಾರ ಬಗ್ಗೆ ಹೇಳ್ತಾ ಇದ್ದಾನೆ ಈಗ? ಬೇರೆಯವ್ರ ಬಗ್ಗೆ. ಅದಕ್ಕೆ ನಿನ್ನ ಬಗ್ಗೆ ಯಾಕೆ ಹೇಳ್ತಿ ಅಂತ ಕೇಳಿದರೆ, ಈಶ್ವರ ನಿತ್ಯತ್ವಸ ಅಪ್ರಸ್ತುತತ್ವ ದೃಷ್ಟಾಂತತ್ವೇನಾಹನತ್ವ ಇತಿ. ಅಂದರೆ ನಾನು ಹೇಗೆ ಅನಾದಿನಿತ್ಯನೋ ಅದೇ ರೀತಿ ನೀವೆಲ್ಲರೂ ಅನಾದಿನಿತ್ಯ ಅಂತ ದೃಷ್ಟಾಂತ ಕೊಡ್ತಿರೋದ್ರಿಂದ ಅದು ಅಪ್ರಸಕ್ತ ಅಲ್ಲ, ಅದು ಗೊತ್ತಾಯ್ತಲ್ಲ, ಎಕ್ಸಾಂಪಲ್ ಅದು. ಮತ್ತೆ ಯಾರೋ ಏನು ಹೇಳಿದರು ಒಂದು ವಿಷಯ, ಅವರಿದ್ದಾಗ ಅವ್ರನ್ನ ಯಾರು ಕೇಳಿದರು ಅಂದರೆ, ಅವರಿದ್ದಾಗ ಇವರು ಅಂತ ಹೇಳಿದಾಗ ಅದಕ್ಕೆ ರೆಲೆವೆನ್ಸ್ ಬಂತ. ಅದಕ್ಕೆ ಕೃಷ್ಣನ ನಿತ್ಯತ್ವದ ಬಗ್ಗೆ ಪ್ರಶ್ನೆ ಬಂದಿಲ್ಲ. ಆದರೂ ಕೂಡ ಕೃಷ್ಣ ಯಾತಕ್ಕೆ ಹೇಳ್ತಾನೆ ಅಂದರೆ, ನಾನು ನಿತ್ಯ ಅಂತ ನಿನಗೆ ಗೊತ್ತಾಗಿದೆಯಲ್ಲಪ್ಪ, ಅದೇ ರೀತಿ ಇವರೆಲ್ಲರೂ ನಿತ್ಯ. ಇದನ್ನೇ ಆಚಾರ್ಯರು ಯಾದೃಶಃ ಬ್ರಹ್ಮಣ ಸತ್ವಂ ಗೊತ್ತಾಯ್ತಾ ತಾವತ್ ಸ್ಯಾತ್ ಜಗತ್ಯಪಿ, ಆ ಜಗತ್ತಿನಲ್ಲೂ ಅಂಥ ಸತ್ಯತ್ವನೇ ಇದೆ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಯಾರು ಅದು ಯಾತಕ್ಕೆ ಅಂದರೆ, ನಾನು ಇಬ್ಬರೇ ನಿತ್ಯ ಅಂತ ಆಗಬಾರ್ದು, ಎಲ್ಲ ಜೀವರು ನಿತ್ಯ ಅಂತ ಆಗಬೇಕು. ಈ ರಾಜರ ಅಷ್ಟೇ ಇಲ್ಲ, ಈಗ ರಾಜರು ಬ್ರಾಹ್ಮಣ ಎಲ್ಲ ಸೇರ್ಕೊಂಡೋದ್ರೊಳಗೆ ರಾಜರು ಯೋಧರು ಉಪಲಕ್ಷಣ ಅಂತ ಕರೀತಾರೆ. ಇಲ್ಲಿ ನಾನು ನೀವು ಇಬ್ಬರೇ ನಿತ್ಯ ಅಂದ್ಬಿಟ್ಟು ಅದ್ವೈತ ಮತ್ತು ಬಗ್ಗೆ ಜೀವ ಈಶ್ವರ ಇಬ್ಬರೇ ಇದ್ದಾರೆ ಅಂತ ಆಗ್ಬಿಡೋದು. ಜೀವ ಜೀವ ಭೇದ ಗೊತ್ತಾಗಬೇಕಾದ್ರೆ ಏನು ಹೇಳಬೇಕು, ಇನ್ನೊಬ್ರು ತರಬೇಕಾಗ, ಮೂರು ಬರಬೇಕು, ಜೀವ ಈಶ್ವರ ನಾನು ಜೀವರು ಉಳಿದವರು, ಅವಾಗ ಮೂರು ಜೀವ ನಿತ್ಯತ್ವ ಬಂತಾಗ. ಅದಕ್ಕೋಸ್ಕರ ಹೇಳಲೇಬೇಕಂತ, ಇಲ್ಲ ನಾನು ಮಾತ್ರ ನೀನು ಅಲ್ಲ ಕೃಷ್ಣ ನಾನು ನಿತ್ಯ ಅಂತ ನನ್ನ ಬಗ್ಗೆನೂ ಯೋಚನೆ ಮಾಡ್ತಾನೆ ಇಲ್ಲ, ನಿನ್ನ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ, ಅವ್ರ ಬಗ್ಗೆ ಹೇಳೇ ಇಲ್ಲ ಅಂತ ಕೇಳ್ತಿದ್ದೆ ಅರ್ಜುನ. ನಾನು ಅವ್ರ ಬಗ್ಗೆ ಹೇಳ್ತಿದ್ದೀನಿ, ಅದು ಜನಾಧಿಪುರ ಬರಬೇಕಲ್ಲ ಈಗ, ಗೊತ್ತಾಯ್ತಾ, ರೆಲೆವೆನ್ಸ್ ಇಲ್ಲದೆ ಹೋದರೆ ಅದು ಪ್ರಸಕ್ತ ಬರ್ತಿರಲಿಲ್ಲ. ಹೇಳೇ ಹೇಳಿರು ದೃಷ್ಟಾಂತತ್ವ ಏನಾಹನತ್ವ ಇತಿ ಕಿಮಿತಿ. ಅದಕ್ಕೆ ಅಟಿಕಾರ ಇಷ್ಟು ಆಚಾರ್ಯ ಇಷ್ಟಕ್ಕೆ ಎಷ್ಟು ಅಟಿಕಾರ ಎಕ್ಸ್ಪ್ಲೇನ್ ಮಾಡ್ತಾರೆ. ಕಿಮಿತಿ ಕಸ್ಮಾತ್ ಕಾರಣಾತ್ ಪಂಡಿತ ಅಪಿ ಅಗತಾಸೂನಿವ ಕಥಾಸೂನ್ ಆಸನ್ನ ವಿನಾಶಾನ್ ನಾನು ಶೋಚಂತಿ ಇತಿ ಶೇಷ. ಏನು ಉತ್ತರ ಇದಕ್ಕೆ, ಯಾತಕ್ಕೆ ಅಂತ ಕೇಳಿದರೆ, ಪಂಡಿತರಾದವರು ಅಗತಾಸೂನ್ ಇವ, ಗತ ಅಸು ಅಂದರೆ ಪ್ರಾಣ, ಗತಾಸು ಅಂದರೆ ಸತ್ತೋದವನು, ಅಗತಾಸು ಅಂದರೆ ಬದುಕಿರೋನು, ಬದುಕಿರ ಅಯ್ಯೋ ಬದುಕಿದ್ದಾನೆ ಅಂತ ಹೇಳ್ತಾರ, ಅದೇ ರೀತಿಯಲ್ಲಿ ಸತ್ ಮೇಲೂ ಅಳೋದಿಲ್ಲ ದೃಷ್ಟಾಂತ. ಗತಾಸೂನ್ ಅಗತಾಸೂನ್ ಚಾ ಇದೆ, ಅದು ಸತ್ತೋರ ಬಗ್ಗೆ ಅಳೋದಿಲ್ಲ ಅಂತ ಹೇಳಬೇಕಾಗಿದೆ. ಈಗ ಬದುಕಿರೋ ಬಗ್ಗೆ ಅಳೋದಿಲ್ಲ ಅಂತ ಯಾಕೆ ಹೇಳ್ತಾನೆ ಅಂದರೆ, ಎಕ್ಸಾಂಪಲ್ ಅಷ್ಟೇ. ಈಶ್ವರ ನಿತ್ಯತ್ವ ಹೇಗೆ ದೃಷ್ಟಾಂತನೋ, ಬದುಕಿರೋ ಬಗ್ಗೆ ಅಳೋದಿಲ್ಲ ಅಂಬುದು ದೃಷ್ಟಾಂತ. ಅಪಿ ಅಗತಾಸೂನ್ ಇವ ಗತಾಸೂನ್ ಆಸನ್ನ ವಿನಾಶಾನ್ ನಾನು ಶೋಚಂತಿ ಇತಿ ಶೇಷ. ಬದುಕಿರೋರ ಬಗ್ಗೆ ಅಳೋದಿಲ್ಲ, ಸತ್ತೋರ ಬಗ್ಗೆ ಅಳೋದಿಲ್ಲ, ಇಲ್ಲಿ ಬದುಕಿದವರ ಬಗ್ಗೆ ಅಳೋದಿಲ್ಲ, ಕರೆಕ್ಟು. ಯಾರು ಸತ್ತೇ ಇಲ್ಲ, ಅದಕ್ಕೆ ಸಾಯಲಿಕ್ಕೆ ಹೊರಟವ್ರ ಬಗ್ಗೆನೂ ಅಳೋದಿಲ್ಲ. ಆಸನ್ನ ವಿನಾಶರು ಅಂದ್ರೆ ಏನು, ಅಬೌಟ್ ಟು ಡೈ, ವಿನಷ್ಟರು ಅಂದ್ರೆ ಡೆಡ್, ಗೊತ್ತಾಯ್ತಾ, ಲೈವ್ ಅಂದ್ರೆ ಬದುಕಿದ್ದಾರೆ, ಆಸನ್ನ ವಿನಾಶರು ಅಂದ್ರೆ ಅಬೌಟ್ ಟು ಡೈ, ಇನ್ನು ಸಾಯಲಿಕ್ಕೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆನೂ ಅಳಬೇಕಾಗಿಲ್ಲ, ಬದುಕಿರೋರ ಬಗ್ಗೆ ಹೇಗೆ ಅಳೋದಿಲ್ವೋ, ಸತ್ತೋರ ಬಗ್ಗೆ ಆಗಲಿ ಸಾಯಲಿಕ್ಕೆ ಹೊರಟವರ ಬಗ್ಗೆ ಆಗಲಿ ಅಳುಕೊಡುದು. ಈಗ ಅರ್ಜುನನಿಗೆ ಅರ್ಜುನ ಅಳುತ್ತಿರೋದು ಆಸನ್ನ ವಿನಾಶರ ಬಗ್ಗೆ ಅರ್ಜುನ ಅಳ್ತಾ ಇದ್ದಾನೆ. ಧರ್ಮರಾಜ ಸತ್ತೋದ್ರ ಬಗ್ಗೆ ಅಳ್ತಾನೆ, ಆಮೇಲೆ ಧರ್ಮರಾಜ ಅಳೋದಲ್ಲ ಸತ್ತೋರ ಬಗ್ಗೆ, ಇವರು ಸಾಯ್ತಾರಲ್ಲ ಅಂತ ಇವ್ರ ಬಗ್ಗೆ ಇದು ಮಾಡ್ತಾ ಇದ್ದ. ಅದಕ್ಕೆ ಇಬ್ಬರಿಗೂ ಬೇಕೀಗ, ಆಸನ್ನ ವಿನಾಶರ ಬಗ್ಗೆ ಅರ್ಜುನ ರಿಲೆವೆಂಟು, ಆ ನಷ್ಟ ಇವ್ರ ಬಗ್ಗೆ ಗತಾಸಗಳ ಬಗ್ಗೆ ಧರ್ಮರಾಜ ರಿಲೆವೆಂಟ್. ಅದು ಹೇಳ್ತಾರೆ ಅದನ್ನೆಲ್ಲ, ಈಗ ಮುಂದಿರೋದು ಅದೇ, ಅದು ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ, ನಾವು ಜಾಸ್ತಿ ನಾವು ಕೇಳದಿರೋದಕ್ಕೆಲ್ಲ ಉತ್ತರ ಕೊಡ್ತಾರೆ. ಇನ್ನೂ ಕೂಡ ನಾವು ಏನು ಕೇಳೋಕೆ ಕೊಟ್ಟಿದ್ದೇವೆ ಅದಕ್ಕೆ ತುಂಬ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ, ನಾವಿಂದ ಕೇಳೇ ಇರೋದಿಲ್ಲ ಅದನ್ನೆಲ್ಲ. ಕುತೋ ನಿತ್ಯತ್ವಂ ಇತ್ಯತಃ ಇತಿ ವಾಕ್ಯಂ ಪಂಡಿತ ಅತ್ರ ನಿತ್ಯತ್ವಂ ಇತಿ ಉತ್ತರಂ, ಕುತೋ ನಿತ್ಯತ್ವಂ ಇತ್ಯತಃ ಇತಿ ವಾಕ್ಯಂ ಚ ಅಧ್ಯಾಹಾರ್ಯಂ. ಅದು ಸೇರಿಸ್ಕೋಬೇಕು, ಕುತೋ ನಿತ್ಯತ್ವಂ ಇತ್ಯತಃ ಅಂತ ಸೇರಿಸ್ಕೋಬೇಕು ಆ ವಾಕ್ಯನ. ಇತಿ ವಾಕ್ಯಂ ಚ ಅಧ್ಯಾಹಾರ್ಯಂ ನತ್ವೇ ವಾಹಂ ಇತ್ಯತಃ ಪರಂ ಇತಿ ಶಬ್ದಶ್ಚ. ನತ್ವೇ ವಹಂ ಆದಮೇಲೆ ಇತಿ ಅಂತ ಸೇರಿಸ್ಕೋಬೇಕು, ಇದಾದ್ಮೇಲೆ ಅಷ್ಟು ಸೇರಿಸ್ಕೋಬೇಕು, ಆಗ ಆಚಾರ ಭಾಷೆ ಅರ್ಥ ಆಗುತ್ತೆ ಅಂತ ಅರ್ಥ. ಅರ್ಜುನಂ ನಿಮಿತ್ತೀಕೃತ್ಯ ಪ್ರಾಪ್ತ ಲೋಕೋಪಕಾರಾರ್ಥಂ ಹಿ ಭಗವತ ಉಪದೇಶ ಕ್ರಿಯತೆ ತತ್ರ ಯೇ ಭಗವತಃ ಕೃಷ್ಣಸ್ಯ ಈಶ್ವರತ್ವಂ ನಿತ್ಯತ್ವಂ ನ ಜಾನಂತಿ ತಾನ್ ಪ್ರತಿ ಯಥಾಶ್ರುತ ಇವ ಯೋಜನ ದೃಷ್ಟಾಂತತ್ವ ಉತ್ತರತ್ರ ಭವಿಷ್ಯತಿ ಏತು ತಜ್ಞಾತ್ವ ಜೀವ ನಿತ್ಯತಾಮೇವ ನ ಜಾನಂತಿ ತಾನ್ ಪ್ರತಿ ಅನ್ಯಥಾ ಯೋಜ್ಯಮಿತ್ಯಾಹ ಈಶ್ವರೇತಿ. ಇಲ್ಲಿ ಎರಡು ಮೂರು ಪಾಯಿಂಟ್ ಇದೆ. ಕೃಷ್ಣ ತನ್ನ ಬಗ್ಗೆ ಯಾತಕ್ಕೆ ಹೇಳ್ಕೊಂಡ ಅಂಬೋದಕ್ಕೆ ಆಚಾರ ಕೊಟ್ಟ ಉತ್ತರ ಇದೆ, ದೃಷ್ಟಾಂತ ಅಂತ ಹೇಳಿಬಿಟ್ರು. ಇನ್ನೊಂದು ಉತ್ತರ ಏನು ಅಂದರೆ, ಈ ಗೀತೆಯನ್ನು ಅರ್ಜುನಗೆ ಕೃಷ್ಣ ಹೇಳ್ತಾ ಇದ್ದಾನೆ ಹೌದು, ಆದರೆ ಮುಂದೆ ಪ್ರಾಪ್ತ ಲೋಕೋಪಕಾರಾರ್ಥಂ ಕೃಷ್ಣ ಮಾಡಿದ ಉಪದೇಶ ರೆಕಾರ್ಡ್ ಆಗುತ್ತೆ. ಕೃಷ್ಣನಿಗೆ ಗೊತ್ತದು, ತಾನೇ ವ್ಯಾಸ ರೂಪದಲ್ಲಿ ಬರೀತಾರೆ. ಆಗ ಅರ್ಜುನಿಗೆ ಬರೋ ಪ್ರಶ್ನೆಗಳಿಗೆ ಉತ್ತರ ಹೇಗೆ ಬರಬೇಕು, ಅಲ್ಲಿ ಬರೆದಿದ್ರೆ ಓದ್ದವ್ರಿಗೆ ಪ್ರಶ್ನೆ ಬಂದರೂ ಉತ್ತರ ಸಿಗಬೇಕು. ಅರ್ಥ ಆಯ್ತಾ? ಈಗ ಪ್ರಶ್ನೆ ಓದ್ಬೇಕು. ಅರ್ಜುನಿಗೆ ಈಶ್ವರ ನಿತ್ಯತ್ವ ಬಗ್ಗೆ ಡೌಟ್ ಇಲ್ಲ, ಆತಗೆ ಎಕ್ಸಾಂಪಲ್ ಅಷ್ಟೇ ಅದು. ಆದರೆ ಉಳಿದು ಎಷ್ಟೋ ಜನ ನಾಸ್ತಿಕರು ಓದ್ತಾರೆ, ಅವ್ರಿಗೆ ಓ ದೇವರು ನಿತ್ಯ ಅಂತ ಗೊತ್ತಾಗಬೇಕು ಅವ್ರಿಗೆ. ಗೊತ್ತಾಯ್ತಾ? ನಾಸ್ತಿಕರಿಗೋಸ್ಕರ ಅದು, ಇವರಿಗೋಸ್ಕರ ಇದು. ಸೊ ಎಲ್ಲರಿಗೂ ಉಪಯೋಗ ಆಗಬೇಕು, ಆದ್ದರಿಂದ ಯೋಚನೆ ಇಲ್ಲ. ತತ್ರ ಯೇ ಭಗವತಃ ಕೃಷ್ಣಸ್ಯ ಈಶ್ವರತ್ವ ನಿತ್ಯತ್ವಂಚ ನ ಜಾನಂತಿ ತಾನ್ ಪ್ರತಿ ಯಥಾಶ್ರುತ ಇವ ಯೋಜನ. ಯಾರು ಕೃಷ್ಣನ ನಿತ್ಯತ್ವವನ್ನು ಕೃಷ್ಣ ದೇವರು ಎಂಬುದನ್ನು ತಿಳ್ಕೊಂಡಿಲ್ಲೋ ಅವರಿಗೆ ಕೃಷ್ಣನೂ ನಿತ್ಯ ಅವನು ದೇವರು ಅಂತ ಹೇಳಿದಾಗಾಯಿತು, ಉಪಯೋಗ ಆಯಿತು. ಗೊತ್ತಿದ್ದವರಿಗೆ ದೃಷ್ಟಾಂತ ಆಯ್ತು ಅಷ್ಟೇ. ಏತು ತಜ್ಞಾತ್ವ ಜೀವ ನಿತ್ಯತಾಮೇವ ನ ಜಾನಂತಿ. ಈಶ್ವರ ನಿತ್ಯತ್ವ ಗೊತ್ತಿದೆ, ಜೀವ ನಿತ್ಯತ್ವ ಮಾತ್ರ ಗೊತ್ತಿಲ್ಲ. ಅಂಥವರಿಗೆ ಇದು ದೃಷ್ಟಾಂತವಾಗಿ ಉಪಯೋಗ ಆಗುತ್ತೆ. ಈಶ್ವರ ನಿತ್ಯತ್ವ ಬಗ್ಗೆ ಡೌಟ್ ಇಲ್ಲ. ಅದೇ ರೀತಿ ಜೀವನ ನಿತ್ಯ ಅಂದ್ಬಿಟ್ರೆ ತಕ್ಷಣ ಅರ್ಥ ಆಯ್ತು. ಅಪ್ರಸ್ತುತತ್ವ ತನಾಸಂಕಿತತ್ವ ದೃಷ್ಟಾಂತತ್ವೇನ ಆಹಾ ಜೀವ ನಿತ್ಯತಾಯಾಮ್ ಸಾಧ್ಯಾಯಾಮ್ ಈಶ್ವರಂ ಇತಿ ಶೇಷ. ಅಪ್ರಸ್ತುತತ್ವ ದೇಹ ಅಪ್ರಸ್ತುತ ಅಂದ್ರೆ ಜೀವನಿತ್ಯತ್ವ ಸಾಧ್ಯ ಮಾಡಲಿಕ್ಕೆ ಹೊರಟಾಗ ಈಶ್ವರ ನಿತ್ಯತ್ವ ಅಪ್ರಸ್ತುತವಾಗುತ್ತಲ್ಲ ಅಂದ್ರೆ ಉತ್ತರ ಅದು. ಅತಏವ ಕೃಷ್ಣ ಇತ್ಯನುಕ್ತ ಈಶ್ವರ ಇತ್ಯುಕ್ತ. ಅದಕ್ಕೆ ಆಚಾರ್ಯರು ಕೃಷ್ಣ ಅಂತ ಹೇಳಿದ್ರು, ಈಶ್ವರ ಅಂತ ಪದ ಉಪಯೋಗಿಸಿದರು. ಕೃಷ್ಣನ ಈಶ್ವರ ಅಂತ ತಿಳ್ಕೊಳ್ಳದೆ ಇದ್ದವರಿಗೆ ಅಂತ ಅರ್ಥ. ಈಶ್ವರ ಅಂತ ಕೃಷ್ಣ ಅಂತ ದುರ್ಯೋಧನ ಕೂಡ ಗೊತ್ತು, ಏನಂತ ಗೊತ್ತಿಲ್ಲ ಅವನಿಗೆ, ಈಶ್ವರ ಅಂತ ಗೊತ್ತಿಲ್ಲ. ಕೃಷ್ಣನ ಈಶ್ವರ ಅಂತ ತಿಳ್ಕೊಳ್ಳೋದೇ ಸ್ವೀಕಾರ ಆಚಾರ ಪ್ರತಿಯೊಂದು ಮಾತಿಗೂ ಕೃತ್ಯ ಹೇಳ್ತಾರೆ. ಕೃಷ್ಣ ಅಂತ ಯಾಕೆ ಕರೀಲಿಲ್ಲ, ಈಶ್ವರ ಅಂತ ಕರಗತ್ತೆ, ಭಗವಾನ್ ಅಂತ ಕರೀತಾರೆ, ಕೆಲವೊಮ್ಮೆ ಈಶ್ವರ ಅಂತ ಕರೀತಾರೆ. ಯಾತಕ್ಕೆ ಪ್ರತಿ ಸತ್ತು ಒಂದು ಪದ ಉಪಯೋಗಿಸ್ಬೇಕಾದ್ರೆ ಏನಾಗಿರುತ್ತಲ್ಲಿ ಪದ ಇರುತ್ತೆ, ಯಾರೋ ಫ್ರೆಂಡ್ ಇರ್ತಾನೆ, ಏನಯ್ಯ ಅಂತ ಮಾತಾಡ್ತಿರ್ತಾನೆ, ಡಾಕ್ಟರ್ ಆಗಿರ್ತಾನೆ, ಜ್ವರ ಬಂದ ಏನಯ್ಯ ಡಾಕ್ಟರ್ ಇರ್ತಾನೆ. ಯಾಕೆ ರೆಲ್ವೆ ಸೇರಿಗ ಡಾಕ್ಟರ್ ಅಂತ ಮಾತಾಡಿಸಿದ್ರೆ ಔಷಧಿ ಕೇಳ್ತಾರೆ ಅಂತ ಅರ್ಥ, ಫ್ರೆಂಡ್ ಅಂತ ಮಾತಾಡಿಸ್ ಮಾತಾಡ್ತಾನೆ ಅಂತ ಅರ್ಥ, ಶ್ರೀಮಂತ ಅಂತ ಮಾತಾಡಿದ್ರೆ ದುಡ್ಡು ಕೇಳ್ತಾರೆ ಅಂತ ಅರ್ಥ. ಏನಯ್ಯ ಭಾರಿ ಶ್ರೀಮಂತ, ದಣಿ ಬಾ ದಣಿ ಬಾ ಅಂತ ಕರೆದ್ರೆ ದುಡ್ಡು ಕೊಡು ಅಂತ ಅರ್ಥ. ಅಂದ್ರೆ ಏನ್ ಬೇಕಾಗಿರುತ್ತ ಹೆಸರು ರೆಫರ್ ಮಾಡ್ತಾರೆ ಮನುಷ್ಯ. ಇಲ್ಲಿ ಈಶ್ವರ ಪರಮಾತ್ಮ ಕೃಷ್ಣ ಸಾಕ್ಷಾತ್ ಭಗವಂತ. ಈಶ್ವರ ಅಂದ್ರೆ ಯಾರು? ಈಶ್ವರೋ ವಿಕ್ರಮಿ ಧನ್ವಿ, ವಿಷ್ಣು ಸಹಸ್ರಾಮದ ಈಶ್ವರ. ಈಗ ಈಶ್ವರ ಅಲ್ಲ, ಈ ಈಶ್ವರ ಅಲ್ಲ, ವಿಷ್ಣು ಸಹಸ್ರಾಮದ ಈಶ್ವರ ಅಂದ್ರೆ ಯಾರು? ನಾರಾಯಣ. ಅದಕ್ಕೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತೆ ಅಂತ ಹೇಳ್ಬೇಕಾದ್ರೆ ಈಶ್ವರ ಅಂದ್ರೆ ಆ ಈಶ್ವರ, ಈ ಶಿವ ಈಶ್ವರ ಅಲ್ಲ, ಅದೆಲ್ಲ ಅದೇನೆ ಅದು ಈಶ್ವರ. ಎಲ್ಲದಕ್ಕೂ ಉತ್ತರ ಈಶ್ವರ ಇದೇನೆ, ಈಶ್ವರೋ ವಿಕ್ರಮಿ ಧನ್ವಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾಗ. ಕೃಷ್ಣದ ಇತ್ಯನುಕ್ತ ಈಶ್ವರ ಇತ್ಯುಕ್ತಂ ಏವಂ ಮುಗಿತು. ಅದಾದ ಮೇಲೆ ಏನು, ಈಶ್ವರ ನಿತ್ಯತ್ವಂ ಕುತಃ ಸಿದ್ಧಂ. ಮುಂದಿನ ಪ್ರಶ್ನೆ, ಈಶ್ವರ ನಿತ್ಯ ಹೇಗೋ ಆ ರೀತಿ ಇವರೆಲ್ಲ ಅಂತ ಹೇಳಿದ್ರಲ್ಲ, ಈಶ್ವರ ನಿತ್ಯ ಅಂತ ಎಲ್ಲಿ ಪ್ರೂವ್ ಆಗಿದೆ ಅಂತ ಕೇಳಿದರೆ ಅದು ಉತ್ತರ ಕೊಡ್ತಾರೆ. ಪೂರ್ವಾರ್ಧೆ ವಾಕ್ಯತ್ರಯ ಸದ್ಭಾವಾತ್ ಕಥಂಚಿತ್ ಯೋಜನಾ ಸಂಭವೇಪಿ ಉತ್ತರಾರ್ಧಸ್ಯ ಏಕವಾಕ್ಯತ್ವಾತ್ ಕಥಂ ಯೋಜನಾ ಇತ್ಯತಃ. ಎರಡು ಪ್ರಶ್ನೆ ಭಾಷ್ಯ ಮೇಲಿದೆ. ಯಥ ಅಹಂ ನಿತ್ಯ ಸರ್ವ ವೇದಾಂತೇಷು ಪ್ರಸಿದ್ಧ ಏವಂ ತ್ವಮೇತೆ ಜನಾಧಿಪಾಶ್ಚ ನಿತ್ಯಾಹ. ನಾನು ನಿತ್ಯ ಅಂಥೇಳಿ ಎಲ್ಲಿ ಸಿದ್ಧವಾಗಿದೆ? ಸರ್ವ ವೇದಾಂತೇಷು. ಇದು ಆಧಾರ ಇತ್ತು. ಈಶ್ವರ ನಿತ್ಯತ್ವಕ್ಕೆ ಏನು ಪ್ರೂಫು ಅಂದರೆ ವೇದಾಂತನೇ ಪ್ರೂಫ್. ಗೊತ್ತಾಯ್ತಾ? ಶಾಸ್ತ್ರ ಯೋನಿತ್ವಾತಾದ್ರಿಂದ ಇವತ್ತು ಉದಾಹರಣೆಗೆ ಬ್ಯಾಕ್ಟೀರಿಯಾ ಇದೆ ಅಂತ ಹೇಳೋದಕ್ಕೆ ಕಣ್ಣು ಪ್ರೂಫ್ ಅಲ್ಲ, ಏನು ಪ್ರೂಫ್ ಅದಕ್ಕೆ? ಮೈಕ್ರೋಸ್ಕೋಪ್ ಪ್ರೂಫ್ ಆಗುತ್ತೆ. ಸೊ ದೇವರಿಂದ ಅಂತ ಹೇಳೋದು ಪ್ರೂಫ್ ಯಾವುದು? ವೇದಾಂತ ಶಾಸ್ತ್ರನೇ ಪ್ರೂಫ್. ಅದಕ್ಕೋಸ್ಕರ ಬಂತಲ್ಲ ವೇದ ಸರ್ವೇಶ್ಚ ವೇದೇ ವೇದೇಶ್ಚ ಸರ್ವೈರಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿದೇವ ಚಾಹಂ. ಅದಕ್ಕೋಸ್ಕರನೇ ಈಶ್ವರ ನಿತ್ಯತ್ವ ಕುತಃ ಸಿದ್ಧಂ ಅಂತ ಹೇಳಿದರೆ, ಪೂರ್ವಾರ್ಧೆ ವಾಕ್ಯತ್ರಯ ಸದ್ಭಾವಾತ್ ಕಥಂಚಿತ್ ಯೋಜನಾ ಸಂಭವೇಪಿ ಉತ್ತರಾರ್ಧಸ್ಯ ಏಕವಾಕ್ಯತ್ವಾತ್ ಕಥಂ ಯೋಜನಾ. ಎರಡು ಪ್ರಶ್ನೆ ಈಗ. ಈಶ್ವರ ನಿತ್ಯತ್ವ ಎಲ್ಲಿ ಸಿದ್ಧವಾಗಿದೆ ಒಂದು ಪ್ರಶ್ನೆ. ಹಿಂದಿನ ವಾಕ್ಯದಲ್ಲಿ ಮೂರು ವಾಕ್ಯಗಳಿವೆ, ವಾಕ್ಯತ್ರಯ ಸದ್ಭಾವಾತ್ ಕಥಂಚಿತ್ ಯೋಜನಾ ಸಂಭವೇಪಿ ಉತ್ತರಾರ್ಧಸ್ಯ ಏಕವಾಕ್ಯತ್ವಾತ್ ಕಥಂ ಯೋಜನಾ. ಪೂರ್ವಾರ್ಧದಲ್ಲಿ ಮೂರಿದೆ, ರತ್ವೇ ವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪ. ಮೂರು ಕೇಸ್ ಇದೆ, ಈಶ್ವರ ಅರ್ಜುನ ಮತ್ತು ರಾಜರುಗಳು. ಉತ್ತರಾರ್ಧದಲ್ಲಿ ಒಂದೇ ಇದೆ, ನಚೈವ ಅಭವಿಷ್ಯ ಒಂದಿಷ್ಟೇ ಇದ್ಬಿಟ್ಟೆ. ಹೇಗೆ ಯೋಜನೆ ಮಾಡಬೇಕು ಅಂದರೆ ತೋರಿಸ್ತಾರೆ, ಯಥ ಇತಿ ದೃಷ್ಟಾಂತ, ಯಥ ಇತಿ ವೇದಾಂತ ಉಪನಿಷದ. ವೇದಾಂತ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಇಲ್ಲಿ ವೇದಾಂತ ಅಂದ್ರೆ ಏನರ್ಥ? ಉಪನಿಷತ್ತು. ವೇದಾಂತ ಶಬ್ದಕ್ಕೆ ಬ್ರಹ್ಮಸೂತ್ರ ಅಂತಲೂ ಅರ್ಥ ಇದೆ. ಗೊತ್ತಾಯ್ತು? ವೇದಾಂತ ಶಬ್ದ ಉಪನಿಷತ್ತು ಅಂತಲೂ ಅರ್ಥ ಇದೆ. ಇಲ್ಲಿ ಏನು ತಗೋಬೇಕು? ಉಪನಿಷತ್ತು ಅಂತ ತಗೋಬೇಕು. ವೇದಾಂತ ಶಬ್ದಕ್ಕೆ ಉಪನಿಷದ ಅಂತ ಅರ್ಥ. ಸಿದ್ಧಸ್ಯ ಅರ್ಥಸ್ಯ साध्यत्वेन निर्देशो दोषाय इति सामर्थ्यात् यथा एवं शब्द अध्याहारेण वाक्यभेदेन च योज्यमिति भावः। सिद्धस्य अर्थस्य साध्यत्वेन वेदान्तः उपनिषदः सिद्धस्य अर्थस्य साध्यत्वेन निर्देशः दोषाय। ಸಿದ್ಧವಾದ ವಿಷಯವನ್ನ ಗೊತ್ತಾ ಪ್ರೂವ್ ಅನ್ನು ಕೇಸನ್ನ ಟು ಬಿ ಪ್ರೂವ್ಡ್ ಅಂತ ಮಾತಾಡಿದ್ರೆ ದೋಷ ಪ್ರೂವ್ ಆಗಿದ್ದೇನೆ. ನೀ ಯಾರು ಗೊತ್ತ ಹೇಳಿದ ಇದೇನು ಗೊತ್ತಾ ಪುಸ್ತಕ ಅಂತ ಹೇಳಿದ, ಪಾಠಕ್ಕೆ ಬನ್ನಿ ಅಂತ ಕರೆದ, ಇದೇನು ಪುಸ್ತಕ, ಇದೇನು ಮೈಕು, ಇದೇನು ಡೆಸ್ಕು ಅಂತ ಹೇಳಿದ, ನಾಳೆಯಿಂದ ಬರೋದಿಲ್ಲ ಅದ್ಯಾತಕ್ಕೆ, ಇದೆಲ್ಲ ಅದು ಗೊತ್ತಿರೋ ವಿಚಾರ ಇದಿಷ್ಟು ಕೂಡ. ಸಿದ್ಧಸ್ಯ ಅರ್ಥಸ್ಯ ಸಿದ್ಧ ವಿಷಯವನ್ನು ಹೇಳದು ಕೊಟ್ರೆ ಅದು ಗುಣ ಅಲ್ಲ ಸಾಮಾನ್ಯ. ಯಾಕೆ ಯಾರು ಅಲ್ಲ ನಿತ್ಯಾನಿತ್ಯ ಅಂತ ಆಚಾರ್ಯ ಮಾತು ಅಂತಾರ ಅವರು. ಅದಕ್ಕೆ ಎಲ್ಲಿ ತೋರಿಸ್ಬೇಕು ನಾವು ಅದನ್ನ? ವೇದದಲ್ಲಿ ತೋರಿಸ್ಬೇಕು. ಇಬ್ಬರಿಗೂ ಕಾಮನ್ ಅಕ್ಸೆಪ್ಟ್ ದಾಖಲೆ ತೋರಿಸ್ಬೇಕು. ಒಬ್ಬರದೇ ತೋರಿಸ್ಬಿಟ್ಟು ನಾವು ವಾದ ಮಾಡ್ತಾರೋ ಅವ್ರ ಜೊತೆಗೆ ಈಗ ನಮ್ಮದನ್ನ ಯಾಕೆ ಒಪ್ತಾನ ಅವನು? ಸೊ ಏನು ಕೊಡ್ಬೇಕು? ಇಬ್ಬರು ಒಪ್ಪೋದನ್ನು ಕೊಡ್ಬೇಕೆ ಹೊರತು ಅವನು ಒಪ್ಪೋದನ್ನು ಕೊಟ್ಟರೆ ನಾವು ಒಪ್ಪೋದಿಲ್ಲ, ನಾವು ಒಪ್ಪೋದು ಕೊಟ್ಟರೆ ಅವನು ಒಪ್ಪೋದಿಲ್ಲ. ಅವಾಗ ಏನು ಮಾಡ್ಬೇಕಾಗ? ಇಬ್ಬರು ಒಪ್ಪೋದನ್ನು ಕೊಡ್ಬೇಕು, ಅವಾಗ ಮಾತಾಡಕ್ಕೆ ಬರೋದು. ಅರ್ಥ ಆಯ್ತಾ? ಈಗ ಯಾವಾಗಲೂ ಕೊಡೋ ನಾಸ್ತಿಕರ್ಮ ಒಂದು ಗೀತಾ ಹೇಳಿದ್ರೆ ಏನು ಮಾಡ್ತಾನೆ ಅವನು? ಗೀತಾ ವಾಕ್ಯ ಹೀಗಿದೆ, ಗೀತಾ ಎಲ್ಲಿ, ಗೀತಾ ಎಲ್ಲಿದೆ ಫಸ್ಟ್ ಕೇಳ್ತಾವ್ರು, ಗೀತಾ ವಾಕ್ಯ ಆಮೇಲೆ ಗೀತಾ ಎಲ್ಲಿದೆ ಫಸ್ಟು, ಗೀತಾ ಒಪ್ಪನಿಗೆ ಅಂತ ಹೇಳ್ಬೋದು. ಅದಕ್ಕೆ ಯಾವಾಗಲೂ ಕೂಡ ಮಾತಾಡ್ಬೇಕಾದ್ರೆ ಫಸ್ಟ್ ಏನೇನು ಅವನಿಗೆ ಪ್ರತಿವಾದಿ ಯಾರು? ಅವ್ನು ನಾಸ್ತಿಕನೋ ಆಸ್ತಿಕನೋ, ಅವ್ನು ದ್ವೈತಿಯೋ ಅದ್ವೈತಿಯೋ, ವೈದಿಕನೋ ಅವೈದಿಕನೋ, ಎಲ್ಲ ನೋಡಿ ಅದನ್ನು ತಕ್ಕಂತೆ ಉತ್ತರ ಕೊಡಬೇಕೆ ಹೊರತು ನಾವು ಸುಮ್ಮನೆ ಉತ್ತರ ಕೊಟ್ಬಿಟ್ರೆ ಏನಾಗುತ್ತದೋ ಅವನು ವೇಸ್ಟ್ ಆಗಿಬಿಡುತ್ತೆ ಅಷ್ಟೇ. ನಗ್ಗು ಬಿಡ್ತಾನೆ ಯಾರು ಗೀತಾ ಹೇಳ್ತಾ, ನೀವು ಗೀತಾ ಅಂತ ಇದೆ ಅಂತ ಹೋಗ್ರಿ ಅಂದ್ಬಿಡ್ತಾನೆ. ಅವ್ರಿಗೆ ಗೀತಾ ಹೇಳೋದಕ್ಕೆ ಹೋಗಬಾರ್ದು ಅವ್ರ ಮುಂದೆ ಎಲ್ಲ ಕೂಡ. ನೀನೇನು ಒಪ್ತೀಯಪ್ಪ ಅಂತ ಕೇಳಬೇಕು ಫಸ್ಟು, ನೀನು ಒಪ್ಪೋದ್ರಲ್ಲೇ ತೋರಿಸ್ತೀವಿ ಅಂತ ಹೇಳ್ಬೇಕು, ಅದು ಗ್ರೇಟ್. ಆ ಉತ್ತರ ಅಂದ್ರೆ ಅದೇ ಏನೋ ಹೌದು. ನಿತ್ಯ ಪದಾರ್ಥ ನಿತ್ಯ ಅನಿತ್ಯ ಯಾವುದು ಮುಂದೆ ಹೇಳ್ತಾರೆ. ನಿತ್ಯ ಪದಾರ್ಥ ಜೀವ ನಿತ್ಯ, ಈಶ್ವರ ನಿತ್ಯ, ಅನಿತ್ಯ ಯಾವುದು ಅಂದ್ರೆ ಮುಂದೆ ತಿಳಿಸ್ತಾರೆ. ನಾನು ಶಬ್ದಹಾರೇಣ ವಾಕ್ಯಭೇದೇನ ಸಂಯೋಜ್ಯಮಿತಿ ಭಾವ. ನಾನು ವೇದಾಂತೈ ಈಶ್ವರ ನಿತ್ಯತ್ವ ಜಾನಂತಹ ತತ್ರೈವೋಕ್ತಂ ಜೀವನಿತ್ಯತ್ವಂ ಕಥಂ ನ ಜಾನಂತಿ ಉಚ್ಯತೆ ನಿತ್ಯೋ ನಿತ್ಯಾನಾಂ ಇತ್ಯಾದೋ ನಿರ್ಧಾರಣ ಸಾಮರ್ಥ್ಯಾತ್ ಜೀವಾನಾಂ ನಿತ್ಯತ್ವಂ ಈಶ್ವರಸ್ಯ ಚ ಪರಮ ನಿತ್ಯತ್ವಂ ಅವಗಮ್ಯ ಮಂದಾಃ ಪ್ರತಿಪದ್ಯಂತೆ. ನಿತ್ಯತ್ವಂ ಹಿ ವಿನಾಶಾಭಾವಃ ನ ಚ ಅಭಾವಃ ತಾರತಮ್ಯವಾನ್ ಅತಃ ಈಶ್ವರ ಏವ ನಿತ್ಯೋ ಜೀವೇಶು ತು ಉಪಚಾರಃ ಇತಿ ತಾನ್ ಪ್ರತಿ ಅನುಮಾನೇನ ಜೀವನಿತ್ಯತ್ವಂ ಈಶ್ವರ ದೃಷ್ಟಾಂತೇನ ಸಾಧ್ಯತೆ. ಒಳ್ಳೆ ಪ್ರಶ್ನೆ ಹಾಕೊಂಡ್ರಂತು. ನೀವೇನು ಹೇಳಿದ್ರಿ ಈಶ್ವರ ನಿತ್ಯ ಅಂಬುದು ಎಲ್ಲಿ ಗೊತ್ತಾಗುತ್ತೆ ಅಂದರೆ, ಎಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರು? ವೇದಾಂತದಲ್ಲಿ ಅಂತ ಹೇಳಿದ್ರು, ವೇದಾಂತ ಅಂತ ಹೇಳಿದರು. ಆಗ ಪ್ರಶ್ನೆ ಬಂದು, ಓ ಜೀವನಿತ್ಯತ್ವ ಈಶ್ವರನಿತ್ಯತ್ವ ವೇದಾಂತದಲ್ಲಿ ಗೊತ್ತಾಗುತ್ತೆ, ಅದಕ್ಕೆ ಅದನ್ನು ಹೇಳಬೇಕಾಗಿಲ್ಲ, ಜೀವನಿತ್ಯತ್ವ ಮಾತ್ರ ಹೇಳಬೇಕು ಅಂತ ಹೇಳ್ತೀರಿ. ಸ್ವಾಮಿ, ಜೀವನಿತ್ಯತ್ವ ಕೂಡ ವೇದಾಂತದಲ್ಲಿ ಗೊತ್ತಾಗುತ್ತೆ. ವೇದಾಂತದಲ್ಲಿ ಏನು ಬಂದಿದೆ? ಜೀವನಿತ್ಯತ್ವ ಬಂದಿದೆ, ಈಶ್ವರನಿತ್ಯತ್ವನೂ ಬಂದಿದೆ. ಅಂದಮೇಲೆ ಎರಡೂ ಪ್ರೂವ್ಡೇ, ವೇದಾಂತ ಗೊತ್ತಿಲ್ಲ, ಎರಡೂ ಗೊತ್ತಿಲ್ಲ. ವೇದಾಂತ ಗೊತ್ತಿದೆ, ಎರಡೂ ಗೊತ್ತಿದೆ. ನಿಮ್ಗೆ ಗೀತ ಬೇಡ ಬೇಡ ಇಬ್ಬರಿಗೂ ಕೂಡ, ವೇದ ಒಬ್ಬರಿಗೂ ಬೇಡ, ವೇದ ಒಪ್ತಾ ಇದ್ದವರು ಬೇಡ ಅಂತ ಯಾಕೆ ಹೇಳಬಾರದು? ಒಂದು ಪ್ರಶ್ನೆ ಈಗ ನೋಡಿ, ಒಳ್ಳೆ ಪ್ರಶ್ನೆ ಅದು. ಜೀವನಿತ್ಯತ್ವ ಮಾತ್ರ ಈಶ್ವರ ನಿತ್ಯತ್ವ ಮಾತ್ರ ವೇದಾಂತ ಹೇಳಿಲ್ಲ, ಜೀವನಿತ್ಯತ್ವನೂ ಹೇಳಿದೆ. ಅಂದಮೇಲೆ ಈಶ್ವರ ನಿತ್ಯತ್ವ ಗೊತ್ತಿದ್ದವನಿಗೆ ಈಶ್ವರ ನಿತ್ಯತ್ವ ಗೊತ್ತಿದ್ದು, ಜೀವನಿತ್ಯತ್ವ ಗೊತ್ತಿಲ್ಲದವನು ಹೇಳ್ತೀರಿ ಅಂತ ಹೇಳಿದಿರಲ್ಲ. ಜೀವನಿತ್ಯದ ವೇದಾಂತ ಒಪ್ಪಿದರೆ ಎರಡೂ ಗೊತ್ತಾಗುತ್ತೆ, ಇದ್ದವ್ರು ಎರಡೂ ಗೊತ್ತಾಗೋದಿಲ್ಲ. ಸೊ ಅದರಿಂದ ನೀವು ಈಶ್ವರ ನಿತ್ಯತ್ವ ಹೇಳಬಾರ್ದಾಗಿತ್ತು, ಜೀವನಿತ್ಯತ್ವ ಹೇಳಬಾರ್ದಾಗಿತ್ತು, ಅದಕ್ಕೆ ಉತ್ತರ ಕೊಡ್ತಾರೆ. ಹಾಗಲ್ಲ, ಇದೆಲ್ಲ ಉತ್ತರ ಕೊಡೋದಕ್ಕೆ ಅದಕ್ಕೆ ಶಾಸ್ತ್ರ ಅಂತ ಸುಮ್ಮನೆ ಬೇಗ ಹೇಳಿದ್ದು ಕೇಳ್ಕೊಂಡು ಹೋಗೋರು ಶಾಸ್ತ್ರ ಅಲ್ಲ. ಶಾಸ್ತ್ರ ಯಾವಾಗ ಏನಿರಬೇಕು ಹೇಳಿದ್ದು, ಪ್ರತಿಯೊಂದನ್ನು ಏನು ಮಾಡಬೇಕು ಅವರು? ಕಾವ್ಯದಲ್ಲಿ ಅವೆಲ್ಲ ಇಲ್ಲ, ಕಾವ್ಯದಲ್ಲಿ ಎಂಜಾಯ್ಮೆಂಟ್ ಏನೋ ಕೇಳೋಕೆ ಸಿನಿಮಾ ಮಾಡಿಬಿಡ್ತಾನೆ, ಅವೆಲ್ಲ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ಹೇಳ್ತು ಯೋಚನೆ ಮಾಡಿ ದಡ್ಡ ಅಂತ ಕರೀತಾರೆ. ಅದು ಅಲ್ಲಿಗೆ ಬಿಟ್ಬಿಡೋ ಕತೆ ಮುಗಿತದ್ರು, ಏನೋ ತೋರಿಸ್ದೆ ಏನೋ ಮಾಡಿದೆ, ದುಡ್ಡು ಹೋಯ್ತು ಅವ್ರಿಗೆ ಮುಂದೆ ಮುಗಿತು, ಮುಗಿದೋಯ್ತು ಅಲ್ಲಿ. ಅದು ಯಾವ ಡಾಕ್ಟರ್ ಹತ್ರ ಹೋದಾಗ ಅಲ್ಲ ಮತ್ತೆ ಏನು ಸ್ವಾಮಿ, ಎಲ್ಲ ಡೀಟೇಲ್ ಆಗಿ ಕೇಳ್ತಾರೆ, ಹಂಗೆ ರೆಕಾರ್ಡ್ ಕೇಳಲ್ಲ ತೋರಿಸ್ತಾರೆ, ಟಿಕೆಟ್ ಮುಗಿತು ಹೊರದ ಹಾಕಿದ ಕತೆ ಮುಗಿತು. ಇಲ್ಲಿ ಹಾಗಲ್ಲ, ಮತ್ತೆ ಕೇಸ್ ಎಲ್ಲ ತೋರಿಸ್ಬೇಕಾಗುತ್ತೆ ಮತ್ತೆ ಹೋದಾಗ. ಅರ್ಥ ಆಯ್ತಾ ಈಗ? ಸೊ ವೇದಾಂತಕ್ಕೂ ಕಥೆ ಕಾದಂಬರಿಗೂ ವ್ಯತ್ಯಾಸ ಇದೆ, ಅದಕ್ಕೆ ಉತ್ತರ ಕೊಡ್ತಾರೆ. ಹೌದು, ನೀ ಹೇಳೋದು ನಿಜ, ನಿತ್ಯೋ ನಿತ್ಯಾನಾಂ ಇತ್ಯಾದೌ ನಿರ್ಧಾರಣ ಸಾಮರ್ಥ್ಯ ಜೀವಾನಾಂ ನಿತ್ಯತ್ವಂ. ಜೀವನಿತ್ಯತ್ವ ಎಲ್ಲಿ ಬಂದಿದೆ ಉಪನಿಷತ್ತುಗಳಲ್ಲಿ ಅಂದರೆ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ವಾಕ್ಯ ಇದೆ. ದೇವರು ಯಾರಪ್ಪ ಅಂದರೆ, ನಿತ್ಯಗಳಲ್ಲಿ ನಿತ್ಯ, ಚೇತನಗಳಲ್ಲಿ ಚೇತನ ಅಂತ ಹೇಳಿಬಿಟ್ಟಿದ್ದಾರೆ. ನಿತ್ಯಗಳಲ್ಲಿ ನಿತ್ಯ ಅಂದರೆ ಜೀವರು ನಿತ್ಯ, ದೇವರು ನಿತ್ಯ ಅಂತ ಅರ್ಥ ಬಂತಲ್ಲ, ಮತ್ತೇನು ಗೀತೆ ಹೇಳೋದು ಅಂತ ಪ್ರಶ್ನೆ ಮಾಡಿದವ. ಅದಕ್ಕೆ ಉತ್ತರ ಕೊಡಬೇಕೀಗ. ಈಶ್ವರಸ್ಯ ಚ ಪರಮ ನಿತ್ಯತ್ವ ಅವಗಮ್ಯ ಮಂದಾಹ ಪ್ರತೀತ್ಯಂತೆ. ಆಗ ಈ ವಾಕ್ಯದಲ್ಲೇನೆ ಡೌಟ್ ಬರುತ್ತೆ ಅಂತ ಹೇಳ್ತಾರೆ ಟೀಕಾರ. ಯಾತಕ್ಕೆ ವೇದಾಂತ ಬೇಕಾಯಿತು ಅಂದರೆ, ಬರೀ ಈಶ್ವರ ನಿತ್ಯ ಜೀವ ನಿತ್ಯ ಅಂದರೆ ಡೌಟ್ ಬರ್ತಿರಲಿಲ್ಲ. ಅಲ್ಲಿ ಏನು ಡೌಟ್ ಬಂದಿದೆ, ದೇವರು ಯಾರಪ್ಪ ಅಂದರೆ ನಿತ್ಯಾನಾಂ ನಿತ್ಯ ಅಂತ ಬಂತು. ದೇವರು ನಿತ್ಯಗಳಲ್ಲಿ ನಿತ್ಯ ಅಂತ ಹೇಳಿದ್ರಿಂದ ದೇವ್ರ ನಿತ್ಯತ್ವಕ್ಕೂ ಜೀವರ ನಿತ್ಯತ್ವಕ್ಕೂ ಏನಿದೆ ಅಂತಾಯ್ತು, ದೇರ್ ಇಸ್ ಸಮ್ ಡಿಫರೆನ್ಸ್ ಅಂತಾಯ್ತು. ಆದ್ರಿಂದನೇ ಈಶ್ವರ ನಿತ್ಯನಾಗಲಿ ಜೀವ ನಿತ್ಯ ಅಲ್ಲ ಅಂತ ವಾದ ಮಾಡಕ್ಕೆ ಬರುತ್ತಿಲ್ಲ, ಅಂಥವ್ರಿಗೆ ಉತ್ತರ ಕೊಡ್ಬೇಕು. ಅರ್ಥ ಆಯ್ತಾ? ಈಗ ಜೀವ ನಿತ್ಯ, ಜೀವ ನಿತ್ಯ, ಈಶ್ವರ ನಿತ್ಯ ಅಂದರೆ ಡೌಟ್ ಬರ್ತಿರ್ಲಿಲ್ಲ. ನಿತ್ಯೋ ನಿತ್ಯಾನಾಮ್ ಅಂತ ಹೇಳಿದಕ್ಕೆ ಡೌಟ್ ಕೊಟ್ಟು. ಅರ್ಥ ಆಯ್ತಾ? ಅದನ್ನ ಹೇಳ್ತಾರೆ ನೋಡಿ, ಮಂದರಿಗೆ ಇದೆಲ್ಲ ಜ್ಞಾನಿಗಳಿಗೆ ಬರೋದಿಲ್ಲ, ಮಂದರಿಗೆ ಬರುತ್ತೆ. ಪರಮ ನಿತ್ಯತ್ವ ಅವಗಮ್ಯ ಮಂದಾಹ ಪ್ರತಿಪಾದ್ಯಂತೆ, ಮಂದರು ತಿಳ್ಕೋದು ಪ್ರತಿಪಾದ್ಯಂತೆ ಏನಂತ, ನಿತ್ಯತ್ವ ವಿನಾಶಾಭಾವ ನಚ್ಚ ಅಭಾವ ತಾರತಮ್ಯವಾನ್. ನಿತ್ಯತ್ವ ಅಂದ್ರೆ ಏನಪ್ಪ ಅಂದ್ರೆ ವಿನಾಶ ಇಲ್ಲದಿರಬೇಕೆ ಅಂತ ಅರ್ಥ. ನಿತ್ಯತ್ವಕ್ಕೆ ನಿತ್ಯತ್ವದ ವೈಶಿಷ್ಟ್ಯ ಅರ್ಥ ಏನಪ್ಪ ಅಂದ್ರೆ ವಿನಾಶ ಇಲ್ಲ, ಅದು ನಿತ್ಯ ಅಂತ ಅರ್ಥ. ನಚ್ಚ ಅಭಾವ ತಾರತಮ್ಯವಾನ್, ಇಲ್ಲದಿರುವಿಕೆಯಲ್ಲಿ ತಾರತಮ್ಯ ಎಲ್ಲಿದೆ? ಇಲ್ಲದಿರುವ ಒಬ್ಬರದ 1,000 ರೂಪಾಯಿ ಇಲ್ಲ, ಒಬ್ಬರದ 1,00,000 ರೂಪಾಯಿ ಇಲ್ಲ, ಯಾರು ಶ್ರೀಮಂತ ಅಂತ ಹೇಳ್ಬೇಕು ಅದಕ್ಕೆ? ಅರ್ಥ ಇಲ್ಲ, ಇಲ್ಲ ಅಂಬುದು ಇಬ್ಬರಿಗೂ ಕಾಮನ್, ಅದರಲ್ಲಿ ತಾರತಮ್ಯ ಅಂತ ಇಲ್ಲ ಅದರೊಳಗೆ. ತಾರತಮ್ಯವಾನ್ ಅತ ಈಶ್ವರ ಏವ ನಿತ್ಯೋ ಜೀವೇಶದ ಉಪಚಾರ ಇತಿ. ಅದಕ್ಕೆ ದಡ್ರಿಗೆ ಏನಂತ ತಿಳ್ಕೊಂಡ್ಬಿಡ್ತಾರೆ ಅಂದರೆ ನಿತ್ಯೋ ನಿತ್ಯಾನಾಮ ಅಂತ ಹೇಳಿದ್ರಿಂದ ಉಳಿದು ಜೀವನ ನಿತ್ಯರು ಅಂದರೆ ಸುಮ್ಮನೆ, ದೇವರು ನಿತ್ಯ ಅಂದರೆ ಮಾತ್ರ ನಿತ್ಯ ಅಂತ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಜೀವನ ನಿತ್ಯತ್ವವನ್ನು ಅವ್ರು ನಂಬಲಿಕ್ಕೆ ಹೋಗೋದಿಲ್ಲ. ಅವ್ರಿಗೆ ಹೇಳಬೇಕಾಗಿದೆ ಭಗವದ್ಗೀತೆ ಈಗ. ಇಲ್ಲ, ನಿತ್ಯ ಶಬ್ದ ನಿತ್ಯ ಅಂತಲೇ ಅರ್ಥ, ಜೀವ ನಿತ್ಯಾನಾಮ ನಿತ್ಯ ಅಂದರೆ ಅರ್ಥ ಬೇರೆ ಅಂತ ಮುಂದೆ ಸ್ಪಷ್ಟೀಕರಣ ಕೊಡ್ತಾನೆ. ಸೊ ಸಾಮಾನ್ಯರೇ ಡೌಟ್ ಬರುತ್ತಾ ಅದನ್ನು ಉತ್ತರ ಕೊಡಬೇಕಾಗಿದೆ. ಜೀವ ಗ್ರಂಥ ಓದೋರು ಎಲ್ಲ ಟೈಪು ಇರ್ತಾರೆ. ಒಂದು ಕ್ಲಾಸಲ್ಲಿ ರ್ಯಾಂಕ್ ಸ್ಟೂಡೆಂಟು ಇರ್ತಾನೆ, ಬರೀ ಜಸ್ಟ್ ಪಾಸ್ ಆಗೋನು ಇರ್ತಾನೆ, ಫೇಲ್ ಆಗೋನು ಇರ್ತಾನೆ. ಎಷ್ಟು ಪಾಠ ಮಾಡೋಕ್ಕಾರೆ ಹೇಗೆ ಮಾಡ್ಬೇಕು ಅವರು? ಎಲ್ಲರಿಗೂ ತಿಳಿಯಾಗಿ ಹೇಳಬೇಕು. ಒಬ್ಬ ಹುಡುಗ ಏನು ಮಾಡಿದ್ರೆ ಭಾರಿ ಬುದ್ಧಿವಂತ ಇದ್ದ, ಸರ್ ಅರ್ಥ ಆಯ್ತು ಮುಂದೆ ಹೋಗಿ ಅಂತ ಕೇಳಿದ್ರೆ ನಿನಗಾಯ್ತಪ್ಪ ಉಳಿದವ್ರಿಗೆ ಸೇರು ಅಂತ ಕೇಳ್ತಾರೆ. ಇನ್ನೊಬ್ರು ಅರ್ಥ ಆಗಲಿಲ್ಲ ಸರ್ ಅಂತ 20 ಸೆಂಟ್ಸ್ ಕೂಡ ನಿನಗೆ ಅರ್ಥ ಹೇಳ್ದು ಕೂತ್ರೆ ಬುದ್ಧಿರೋ ಶೋಭದಲ್ಲಿ ಯಾರು ಕೂಡ ಅವರಿಗೆ ಹೇಳ್ಬೇಕಾಗುತ್ತೆ ಅಂತ. ಏನು ಮಾಡ್ಬೇಕು ಅವರಿಗೆ? ಬ್ಯಾಲೆನ್ಸ್ ಮಾಡಬೇಕು. ತುಂಬ ಪ್ರೌಢವಾಗಿ ಹೇಳಿದರೆ ದಡ್ಡಿ ತಿಳಿಯೋದಿಲ್ಲ, ತುಂಬ ಸಿಂಪಲ್ ಹೇಳಿದ್ರೆ ಜಾಣ ಬರೋದೇ ಇಲ್ಲ. ಅದು ಇಬ್ಬರಿಗೂ ಬ್ಯಾಲೆನ್ಸ್ ಮಾಡಿಬಿಟ್ರೆ ಏನಾಗುತ್ತಾಗ ಇಬ್ಬರಿಗೂ ಉಪಯೋಗ ಆಗುತ್ತೆ. ಅದಕ್ಕೆ ಆಚಾರ ಸರ್ಬಲ ಗ್ರಂಥ ಹೇಗೆ ಬರೆದ್ರು ಅಂದರೆ ಬಾಲಸಂಗಮಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿ, ಇಬ್ಬರಿಗೂ ಉಪಯೋಗ ಆಗಬೇಕು. ಅವಾಗ ಇಬ್ಬರು ಬರ್ತಾರೆ, ಇಲ್ಲ ಯಾರೂ ಬರೋದಿಲ್ಲ ಇಲ್ಲಿ. ಅದು ನೀನೇನು ಅರ್ಥ ಮಾಡ್ಕೊಂಡ್ಬಿಟ್ಟಿ, ನಿತ್ಯ ನಿತ್ಯ ಆಗೋದ್ರೆ ಅರ್ಥ ಆಗಿಲ್ಲಪ್ಪ, ಅದಕ್ಕೆ ಹೇಳಬೇಕಾಗಿದೆ ಅಂತ ಹೇಳಿ. ನತು ಏವ ತಾನ್ ಪ್ರತಿ ಅನುಮಾನೇನ ಜೀವ ನಿತ್ಯತ್ವಂ ಈಶ್ವರ ದೃಷ್ಟಾಂತೇನ ಸಾಧ್ಯತೆ. ಆದ್ರಿಂದನೇ ಯುಕ್ತಿಯಿಂದ ಜೀವ ನಿತ್ಯತ್ವವನ್ನು ಈಶ್ವರನ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಈಶ್ವರ ಹೇಗೆ ನಿತ್ಯನೋ ಹಾಗೆ ಜೀವನು ಅಂತ ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ದಾರೆ. ನತ್ವೇವಾಹಂ ಜಾತುನಾಸಂ ಅಂತ, ತತ್ರ ನತ್ವೇವಾಹಂ ಇತಿ ಜಾತುನಾಸಂ ಇತಿ ದೃಷ್ಟಾಂತೇನ ಅನಾದಿತ್ವಂ ಸಾಧನಂ ಅನುವದತಿ. ನತ್ವಮಂ ದೃಷ್ಟಾಂತದಿಂದ ಅನಾದಿತ್ವ ಸಾಧನವನ್ನು ಅನುವಾದ ಮಾಡಿದರು. ಇತ್ಯಾದಿನ ತಸ್ಯ ಪಕ್ಷಧರ್ಮತಾವಹ ನಚೈವ. ಇತ್ಯಾದಿನ ಎಲ್ಲೆಲ್ಲಿದೆ ಅಂದರೆ ನನ್ನಲ್ಲಿ ನಿನ್ನಲ್ಲಿ ಇರೋದು ಎಲ್ಲ ಜೀವರಲ್ಲೂ ಕೂಡ ನಿತ್ಯತ್ವ ಇದೆ ಅಂತ ಅರ್ಥ. ಇತ್ಯಾದಿನ ದೃಷ್ಟಾಂತೆ ಪಕ್ಷೇಷ ಸಾಧ್ಯಾಭಿಧಾನ, ಆಮೇಲೆ ಟೆಕ್ನಿಕಲ್ ಟರ್ಮ್ಸ್, ದೃಷ್ಟಾಂತ ಪಕ್ಷ ಸಾಧ್ಯ ಅಭಿಧಾನ ಇತ್ಯಾದಿಗಳು, ಪಕ್ಷಧರ್ಮತ ಇವೆಲ್ಲ ಕೂಡ ಪ್ರಮಾಣ ಪದ್ಧತಿ ಸರಿಯಾಗಿ ನೆನಪಿದ್ರೆ ಅರ್ಥ ಆಗುತ್ತೆ. ಇಲ್ಲ ಮತ್ತೆ ಅದನ್ನೇ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಮುಂದಕ್ಕೆ ಹೋಗೋದಿಲ್ಲ. ಹಾಗಾಗಿಬಿಟ್ಟು ಅವ್ರಿಗೆ ಗೊತ್ತಿರಬೇಕು. ಅತ್ರ ಭಗವತ ಜೀವಾನಾಂ ಪರಸ್ಪರಂ ಈಶ್ವರ ಚ ಭೇದೆ ಪ್ರತಿವಾದಿನೋಪಿ ಪ್ರತಿಪಾದಿತೇಪಿ ಬಹುವಚನಂ ಶರೀರಾಪೇಕ್ಷೆಯ ಇತಿ ವದತೋ ಭವಿಷ್ಯತಿ ಉತ್ತರಂ. ಅತ್ರ ಭಗವತ ಜೀವಾನಾಂ ಪರಸ್ಪರಂ ಈಶ್ವರ ಚ ಭೇದೆ ಪ್ರತಿಪಾದಿತೇಪಿ ಬಹುವಚನಂ ಶರೀರಾಪೇಕ್ಷೆಯ ಇತಿ ವದತಃ ಭವಿಷ್ಯತಿ ಇತಿ ಉತ್ತರಂ. ಒಂದು ಪ್ರಶ್ನೆ ಹಾಡಿಕೊಂಡ್ರು. ಭಗವತ ಜೀವಾನಾಂ ಪರಸ್ಪರಂ ಈಶ್ವರ ಚ ಭೇದೆ ಪ್ರತಿಪಾದಿತೇಪಿ. ಭಗವಂತನಿಗೂ ಜೀವನಿಗೂ ಭೇದ, ಜೀವನಿಗೂ ಪರಮಾತ್ಮನಿಗೂ ಭೇದ, ಪರಮಾತ್ಮನಿಗೂ ಜೀವನಿಗೂ ಭೇದ, ಇದೇನೋ ಸರಿ ಹೋಯಿತು. ಅಂದಮೇಲೆ ಬಹುವಚನ ಜನಾಧಿಪ ಅಂತ ನೀವು ಕೇಳಿದ್ರೆ ಪ್ರಶ್ನೆ ಯಾಕೆ ಜನಾಧಿಪ ಅಂತ ಬಂತು ಅಂತ ಕೇಳಿದರೆ, ಬಹುವಚನ ಉಪಯೋಗಿಸಿದ್ರಿಂದ ನಮಗೆ ಎರಡು ಪ್ರಶ್ನೆ ಬಂತು. ಒಂದು ಉತ್ತರ, ಎಲ್ಲ ಜೀವರು ನಿತ್ಯ ಅಂತ ಅರ್ಥ ಬರಬೇಕು. ಒಂದು ಮತ್ತು ಪ್ರಶ್ನೆಗೊಂದು ಅವಕಾಶ ಇದೆ. ಈಗ ಬಹುವಚನ ಯಾತಕ್ಕೆ ಉಪಯೋಗಿಸೋದು ಅಂದರೆ, ಎಷ್ಟೇ ದೇಹ ತಗೊಂಡ್ರೂ ಕೂಡ, ಎಷ್ಟೇ ದೇಹ ತಗೊಂಡ್ರೂ ಕೂಡ ಜೀವನ ನಿತ್ಯತ್ವಕ್ಕೆ ಬಾಧಕ ಇಲ್ಲ. ಸರ್ವಿಸ್ ಇದೆ, ಟ್ರಾನ್ಸ್ಫರ್ ಆಯ್ತು ಅಷ್ಟೇ. ಅವನಿಗೆ ಅವನೇನೋ ರಿಟೈರ್ಡ್ ಅಂತ ಕರೆಯೋದಿಲ್ಲ, ಡಿಸ್ಪ್ಯೂಟ್ಸ್ ಅಂತ ಕರೆಯೋದಿಲ್ಲ. ಟ್ರಾನ್ಸ್ಫರ್ ಆದವನು ಡಿಸ್ಪ್ಯೂಟ್ಸ್ ಅಂತ ಕರೀತಾರ? ಈ ಆಫೀಸ್ ಇನ್ನೊಂದು ಆಫೀಸ್ಗೆ ಹೋದ. ಅದೇ ರೀತಿನೇ ಜೀವ ಈ ದೇಹ ಇನ್ನೊಂದು ದೇಹಕ್ಕೆ ಹೋದರೆ ಅದು ಟ್ರಾನ್ಸ್ಫರೇ ಹೊರತು ಡೆತ್ ಅಲ್ಲ. ಅರ್ಥ ಆಯ್ತಾ? ಈಗ ಅದನ್ನೇ ವಾಸಾಂಶಿ ಜೀರ್ಣಾನಿ ಯಥಾವಿಹಾಯ ಅಂತ ಹೇಳಿ, ಜೀವನಿಗೆ ದೇಹದಿಂದ ದೇಹಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಹೊರತು ಏನಾಗೋದಿಲ್ಲ, ಜೀವ ಡೆಸ್ಟ್ರಾಯ್ ಆಗೋದಿಲ್ಲ. ಗೊತ್ತಾಯ್ತು? ದೇಹಗಳೇನಾಯ್ತು? ದೇಹಗಳು ಡೆಸ್ಟ್ರಾಯ್ ಆಗೋದು, ಜೀವ ಮಾತ್ರ ಡೆಸ್ಟ್ರಾಯ್ ಆಗೋದಿಲ್ಲ. ಅದನ್ನು ಹೇಳಬೇಕು. ಆ ಮನುಷ್ಯ ಜೀವ ಬೇರೆ, ಮನುಷ್ಯ ಬೇರೆ, ಮನುಷ್ಯ ದೇಹ ಬೇರೆ, ಮನುಷ್ಯ ಜೀವ ಬೇರೆ. ಮನುಷ್ಯ ಜೀವ ಕೂಡ ಏನಾಗಿ ಹುಟ್ಟಬಹುದು? ಹುಟ್ಟಬಹುದು. ಅದಕ್ಕೆ ಒಬ್ಬ ರಾಜ ಇದ್ದ, ಅವನೇನಾಗಿ ಕೊಟ್ಟಿದ್ದ? ಕೀಟವಾಗಿ ಕೊಟ್ಟಿದ್ದ. ವೇದವ್ಯಾಸ ನೋಡಿ ಆತನ ರಾಜನ ಮಾಡಿದ. ಕ್ರಿಮಿಕೀಟ ಜನ್ಮ ಬರಬಹುದು, ಮನುಷ್ಯ ಜೀವನಿಗೆ ಕೂಡ ಕ್ರಿಮಿಕೀಟ ಜನ್ಮ ಬರಬಹುದು, ಕ್ರಿಮಿ ಜೀವನಿಗೂ ಕೂಡ ಮನುಷ್ಯಾದಿ ಜನ್ಮನೂ ಬರಬಹುದು, ಬ್ರಾಹ್ಮಣ ಜನ್ಮನೂ ಬರಬಹುದು. ಆ ಜನ್ಮದ ಸಾಧನೆ ಬೇರೆ, ಆ ಜನ್ಮ ಯೋಗ್ಯತೆ, ಸ್ವರೂಪ ಯೋಗ್ಯತೆ ಬೇರೆ. ಬ್ರಾಹ್ಮಣ ಶೂದ್ರನಾಗಿ ಹುಟ್ಟಬಹುದು, ಶೂದ್ರ ಬ್ರಾಹ್ಮಣನಾಗಿ ಹುಟ್ಟಬಹುದು. ಬ್ರಾಹ್ಮಣ ಜೀವ ಬ್ರಾಹ್ಮಣನಾಗಿ ಹುಟ್ಟುಬಿಟ್ರೆ 100% ಬ್ರಾಹ್ಮಣ ಅವನು, ಗೊತ್ತಾಯ್ತಾ? ಆದರೆ ಶೂದ್ರ ಜೀವ ಬ್ರಾಹ್ಮಣನಾಗಿ ಹುಟ್ಟುಬಿಟ್ರೆ ಅವನ ಹೆಸರೇ ಬ್ರಾಹ್ಮಣ, ಅವನೇನು ಅವ್ನ ಲೈಕಿಂಗ್ ಎಲ್ಲ ಬೇರೆ ಕಡೆ ಹೋಗ್ತಾ ಇದ್ದ. ಅವ್ರು ಹೇಳ್ತಾರೆ ಶಪಚ ಶಪಚ ಅಂತ ಬೈತಾರಲ್ಲ ಹಾಗೆ. ಅದೇ ಶೂದ್ರ ಇರ್ತಾರೆ, ಅವನು ಬ್ರಾಹ್ಮಣ ಜೀವ ಶೂದ್ರನಾಗಿ ಹುಟ್ಟುಬಿಟ್ಟಿದ್ದಾರೆ. ಆ ಶೂದ್ರ ಹುಟ್ಟಿದ್ರೆ ಹೇಗಿರ್ತಾನ ಅವನು? ಬ್ರಾಹ್ಮಣ ಜನ್ಮ ಅಲ್ಲ, ಅನುಸರಣೆ ಮಾಡ್ರೆ ಏನು ಮಾಡ್ತಾನೆ? ಏಕಾಶ ವಾಸ ಮಾಡಕ್ಕೆ ಹೋಗ್ತಾನೆ, ಕ್ಲೀನಾಗಿಲ್ಲ, ಇಷ್ಟಪಡ್ತಾನೆ. ಅವನ ಸ್ವಭಾವ ಯಾವುದೋ ಒಂದು ಕಾಲೇಜಲ್ಲಿದ್ದ ಕಾಲಕ್ಕೆ ಒಬ್ಬ ಎಸ್ ಸಿ ಇದ್ದ, ಗೊತ್ತಾಯ್ತಾ? ಅವನೇನು ಕೈ ಕಾಲು ತೊಳಿ ಭಾರಿ ನೀಟ್, ಅವನು ಏನೇ ಮಾಡಿಕೊಂಡ್ರು ಕೂಡ ಇಲ್ಲ, ಊಟ ಮಾಡೋಕ್ಕಾಗಲ್ಲ ನನಗೆ ಅಷ್ಟ. ಇನ್ನೊಬ್ಬ ಬ್ರಾಹ್ಮಣ ಇದ್ದ, ಅಯ್ಯೇ ತಿಂತ ಯಾಕೆ ಸಿಕ್ಕರಾಗಿ ತಿಂತ ಇದ್ದ ಅವನು, ಏನೂ ಇಲ್ಲ. ಇವ್ನು ನೋಡಿ ಮಠಕ್ಕೆ ಹೋಗೋದು ಎಲ್ಲ ಮಾಡ್ತಿದ್ದೆ ಅವನು, ಹೆಸರಿಗಿದು ಅದು ಮಾತೆತ್ತೇರ ಕೂತ್ರೆ ದೇವ್ರ ಬ್ಯಾಡ ಭಾರಿ ಭಕ್ತಿ ಅವನಿಗೆ, ಅವನಿಗೆ ಏನೂ ಇಲ್ಲ. ಅದು ಎಷ್ಟು ವ್ಯತ್ಯಾಸ ಇದೆ ನೋಡಿದರೆ, ಇವತ್ತು ಎಷ್ಟೋ ಜನ ಶೂದ್ರ ಇರ್ತಾರೆ, ಭಾರಿ ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ. ಇವನು ಅವರಿಗಿಂತ ಕೆಟ್ಟದ ಬಿಹೇವ್ ಮಾಡ್ತಾನೆ, ಯಾರಿಗಿಂತ ಶೂದ್ರಿಗಿಂತ ಎಲ್ಲಿದ್ದಾನೆ ದೇವರು, ಹಾಗೆ ಈ ಉಚ್ಚಾಪಟ್ಟೆ ಮಾಡ್ತಿರ್ತಾನೆ. ಇದೆಲ್ಲ ಏನು ತೋರಿಸ್ತು? ಅವನ ಚೇತನನೇ ಬೇರೆ, ಸ್ವರೂಪನೇ ಬೇರೆ, ಆದ್ರಿಂದ ಆ ಥರ ಬಿಹೇವ್ ಮಾಡ್ತಾನೆ ಅಂತ. ಇವತ್ತು ಉದಾಹರಣೆಗೆ ಕತ್ತೆಗೆ ಗೋವೇಷ ಹಾಕಿದ ಮಾತ್ರಕ್ಕೆ ಅದಕ್ಕೆ ಗೋ ಆಗಿಬಿಡತ್ತಾ? ಏನಾಗುತ್ತದ? ಗೋವೇಷ ಹಾಕಿದ್ರೆ ಕತ್ತೆ ಕತ್ತೆನೆ. ಅದೇ ರೀತಿ ಗೋವಿಗೆ ಕತ್ತೆ ವೇಷ ಹಾಕಿದ್ರು ಕೂಡ ಏನದು? ಗೋವು ಗೋವೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಬೇರೆ ಆಕಾರ ಬೇರೆ ಆಯ್ತೆ ಹೊರತು ವಸ್ತು ಬೇರೆ ಆಗಿಲ್ಲ. ಅದೆಲ್ಲ ಆಚಾರ ವಿಶೇಷ ಹೇಳಿದ್ರು. ಉಳಿದವರಿಗೆ ಅದು ಯಾವುದೂ ಗೊತ್ತಿಲ್ಲ, ಜೀವನಿತ್ಯತ್ವ ಇಲ್ಲ, ಪುರುಷ ಜೀವ ಇಲ್ಲ, ಸ್ತ್ರೀ ಜೀವ ಇಲ್ಲ. 84 ಲಕ್ಷ ಯೋನಿಗಳೇನಿದೆ ವೈಕುಂಠದಲ್ಲೂ ಅದೆಲ್ಲ ಇದು, 84 ಲಕ್ಷ ಚೇತನರು ಇರುತ್ತೆ ಅಲ್ಲಿ, ಕಾಗೆ ಗುಬ್ಬಿಗಳೇ ಇರುತ್ತೆ ವೈಕುಂಠದಲ್ಲಿ ಇರುತ್ತೆ. ಅಲ್ಲಿ ಎಂಥವೆಲ್ಲ ಕೂಡ ಅಪ್ರಾಕೃತವಾದದ್ದೇ ಹೊರತು ಈ ಪ್ರಾಕೃತ ಅಲ್ಲ. ಆದ್ರಿಂದ ಅವಕ್ಕೆ ಯಾವ ದೋಷನೇ ಇಲ್ಲ. ಅಲ್ಲಿ ಕಾಗೆ ಮುಟ್ಟಿರೋ ಸ್ನಾನ ಮಾಡಬೇಕಾಗಿಲ್ಲ, ಅಲ್ಲಿ ಕಾಗೆ ಇದಾಗ್ಬಿಟ್ರೆ ಮೈಲಿಗೆ ಇಲ್ಲ, ಅಲ್ಲಿರ್ತಕ್ಕಂಥ ಕತ್ತೆಗೆ ಮೈಲಿಗೆ ಇಲ್ಲ ಅದಕ್ಕೆಲ್ಲ ಕೂಡ. ಯಾಕೆ ಎಲ್ಲ ಸಕ್ಕರೆ ಹೆಚ್ಚಿರ ಕತ್ತೆ ಬಿಟ್ಟು ಸ್ನಾನಕ್ಕೆ ಹೋಗ್ತಾರೆ ಯಾರು? ಸಕ್ಕರೆ ಹೆಚ್ಚಿರ ಕತ್ತೆ ಬಿಟ್ಬಿಟ್ಟು, ಅಯ್ಯೋ ಎಂಥ ಕೆಲಸ ಆಯ್ತಲ್ಲ ಅಂತೇಳಿ ಯಜ್ಞೋಪೇತ ಚೇಂಜ್ ಮಾಡೋದು ನಾಯಿ ಮುಟ್ಬಿಟ್ಟು. ಈ ಕತ್ತೆ ಸಕ್ಕರೆ ನಾಯಿ ಮುಟ್ಬಿಟ್ಟು ಯಜ್ಞೋಪೇತ ಚೇಂಜ್ ಮಾಡಿದೆ ಏನರ್ಥ? ಇಲ್ಲೇ ಇಲ್ಲ. ಯಾಕೆ ಸಕ್ಕರೆ ಅದು ಅಲ್ಲಿ ಏನು ನೋಡಿದ್ರು ಎಲ್ಲ ಸೇರಿ ಒಟ್ಟು ಏನಾದರೂ ಸಕ್ಕರೆ ಅಷ್ಟೆ. ಆ ರೀತಿಯಲ್ಲಿ ಮುಕ್ತಿಯಲ್ಲಿ ಸ್ವರೂಪ ಸ್ವರೂಪ ವ್ಯಕ್ತವಾಗುತ್ತೆ, ಅಲ್ಲಿ ಮೈಲಿಗೆ ಹೆಸರೇ ಇರೋದಿಲ್ಲ. ದೇಹಕ್ಕೆ ಹೌದು, ದೇಹಕ್ಕೆ ಅದ್ರ ಸ್ವರೂಪಕ್ಕೂ ಇದೆ, ಸ್ವರೂಪದಲ್ಲೂ ಚಾತು. ಅದಕ್ಕೆ ಹೇಳಿದ್ದು ಬ್ರಾಹ್ಮಣ ಜೀವ ಅಂತಾನೆ ಇದ್ದಾರೆ. ಅದು ಬ್ರಾಹ್ಮಣ ದೇಹ ಬಂದ್ಬಿಟ್ರೆ ಎರಡು ಮ್ಯಾಚ್ ಆಯ್ತವ್ರೆ, ಗೊತ್ತಾಯ್ತು? ಲೈಟ್ ವೆಹಿಕಲ್ ಅದಕ್ಕೆ ಎರಡಕ್ಕೂ ಆಚಾರ ಸ್ಪಷ್ಟ ಮುಂದೆ ಇದರಲ್ಲೇ ಬರುತ್ತೆ. ಸ್ವಾಭಾವಿಕ ಒಬ್ಬರ ಇಲ್ಲ ಆಚಾರ ಇಲ್ಲೇ ಹೇಳ್ತಾರೆ. ಚಾತುರ್ವರ್ಣ್ಯ ಮಯಾ ಸಿಸ್ಟಮ್ ಹೇಳಬೇಕಾದ್ರೆ ಎರಡರ್ಥನೂ ಹೇಳ್ತಾರೆ. ಸ್ವರೂಪ ಹಾಗೆ ಇರುತ್ತೆ. ಉದಾಹರಣೆಗೆ ಈ ಫ್ಯಾನ್ಸಿ ಡ್ರೆಸ್ ಹಾಕಿದ, ಹಸುವಿನ ವೇಷ ಹಾಕೊಂಡ ಫ್ಯಾನ್ಸಿ ಡ್ರೆಸ್ ಆಗಿ, ಅಟ್ಟಾದ್ರೂ ಏನೋ ಒಳಗೆ ಯಾರು ಇರೋದು ಅಲ್ಲೇ ಅವನೇ, ಅರ್ಥ ಆಯ್ತಾ? ಈಗ ಎಲ್ಲ ಉತ್ಸವಗಳು ಬಂದ ಕಾಲಕ್ಕೆ ಯಾವ್ಯಾವ ವೇಷ ಹಾಕೊಂಡು ಕುಣಿತಾ ಇರ್ತಾನೆ. ಉತ್ಸವಗಳು ಬಂದ ಕಾಲಕ್ಕೆ ಏನೇ ಕಾಡು ತ ಮುಖ ಕಾಣದೇ ಇಲ್ಲ ನಮಗೆ. ಆ ತಟ್ಟಿರಾಯ ಅಂತ ಇರ್ತಾರೆ ಉಡುಪಿ, ಇಷ್ಟೇ ಹತ್ರ ಹೋಗ್ತಿರುತ್ತ ಅದು, ಅವನೇ ಅಷ್ಟು ಹತ್ರ ಆಗಿಲ್ಲ ಅವನು, ಹೇಗಿದ್ದಾಗ ಇವರು ಇಷ್ಟೇ ತಿಳಿತಾ ಇಲ್ಲ. ಆದ್ರಿಂದ ಏನೇ ಮಾಡಿದ್ರು ಕೂಡ ಚೇತನ ಅಷ್ಟೇ, ಅದು ಬೇರೆ ಆಗೋದಿಲ್ಲ. ಅದೇ ವ್ಯಕ್ತಿ ಮನೆ ಅವನೇ, ಅವನಿಗೆ ಪ್ರೈಸ್ ಕೊಡ್ತಾರೆ. ಆ ಡ್ರೆಸ್ಸಿಗೆ ಪ್ರೈಸ್ ಕೊಡಲ್ಲ, ಯಾರಿಗೆ ಕೊಡ್ತಾರೆ? ಅವನಿಗೆ ಪ್ರೈಸ್ ಕೊಡ್ತಾರೆ, ವ್ಯಕ್ತಿ ಒಬ್ಬರೇ. ಆದ್ರಿಂದ ನಿತ್ಯ ಶಬ್ದಕ್ಕೆ ಮುಂದೆ ಅಂತ ಅರ್ಥ. ಅನಾದಿ ಅಂದ್ರೆ ಹಿಂದಿಂದು, ಅನಾದಿ ಅಂದ್ರೆ ಹಿಂದಿನಿಂದ ಸಾವನ್ನು ಹುಟ್ಟಿಲ್ಲ, ನಿತ್ಯ ಅಂದ್ರೆ ಮುಂದೆ ಸಾವಿಲ್ಲ. ಅನಾದಿ ಮತ್ತು ನಿತ್ಯ, ಅನಾದಿಯಾಗಿ ನಿತ್ಯ ಆಗಿರ್ಬೇಕಾಗಿಲ್ಲ, ನಿತ್ಯ ಆಗಿರೋದು ಅನಾದಿ ಆಗಿರ್ಬೇಕಾಗಿಲ್ಲ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಪ್ರಾಗಭಾವ ಪ್ರಧ್ವಂಸಾವ ಎಲ್ಲ ಬಂದ್ಬಿಟ್ಟಿದೆ ಈಗಾಗಲೇ. ಪ್ರಾಗಭಾವ ಏನಾಯ್ತು? ಈ ಮೊದಲು ಇರಲಿಲ್ಲ, ಬಂತು. ಅದು ಪ್ರಾಗಭಾವ ಸತ್ಯ ಅನಾದಿ ಕಾಲದಲ್ಲಿ ಇತ್ತು, ಹೋಗಿಬಿಡ್ತದೆ. ಇನ್ನು ಪ್ರಧ್ವಂಸಾವ ಬಂತಿದು, ಮತ್ತೆ ಹೋಗೋದೇ ಇಲ್ಲ, ಗೊತ್ತಾಯ್ತು? ಅನಾದಿಯಾಗಿದ್ದು ನಿತ್ಯ ಆಗಿರ್ಬೇಕಾಗಿಲ್ಲ, ನಿತ್ಯ ಆಗಿದ್ದು ಅನಾದಿ ಆಗಿರ್ಬೇಕಾಗಿಲ್ಲ, ಅನಾದಿ ನಿತ್ಯ ಮಾತ್ರ ಚೇಂಜ್ ಆಗೋದು. ಅರ್ಥ ಆಯ್ತು? ಜೀವರು ಅನಾದಿ ನಿತ್ಯ, ದೇವರು ಅನಾದಿ ನಿತ್ಯ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅನಾದಿ ಪ್ಲಸ್ ನಿತ್ಯ ಎರಡು ಸೇರ್ಬೇಕಾಗಿ. ನಾನು ಉದಾಹರಣೆ, ಲಿಂಗದೇಹನೇ ಇದೆ, ಅನಾದಿ ಅದು, ಸಾಯುತ್ತಾ ಇಲ್ಲ, ನಾಶ ಆಗುತ್ತಾ ಇಲ್ಲ, ನಾಶ ಆಗೋದಿಲ್ಲ. ಸಾಧನೆ ಮಾಡಿ ಬೇಸ್ಟ್ ಅದು, ನಮ್ಮ ಸಾಧನೆ ಅರ್ಥನೇ ಇಲ್ಲ ಆಗುತ್ತೆ. ಅನಾದಿ ಆತ್ ಮಾತ್ರ ನಿತ್ಯ ಆಗಬೇಕಾಗಿಲ್ಲ. ಮುಕ್ತಿ ಹೋದ, ಆ ಮುಕ್ತಿ ಹೋದ ಮೇಲೆ ನಿತ್ಯರು ಜೀವ ಅಂತೇಳಿ ಮೊದಲವರು ಅನಾದಿ ಅಲ್ಲ, ಅಲ್ಲಿ ಮುಕ್ತಿ ಅನಾದಿ ಅಲ್ಲ. ಮುಕ್ತಿ ಹೋದ್ಮೇಲೆ ನಿತ್ಯತ್ವ ಇದೆ, ದಚಪುತರ ಬರ್ತೈತೆ, ಮುಕ್ತಿಗೆ ನಿತ್ಯತ್ವ ಇದೆ. ಸಂಸಾರಕ್ಕೆ ಸಂಸಾರ ಅನಾದಿ, ಇದು ಅನಿತ್ಯ. ಮುಕ್ತಿ ಅನ್ನೋದು ಸಾದಿ ಆದರೆ ನಿತ್ಯ. ಅರ್ಥ ಆಯ್ತಾ? ಈಗ ಸೊ ಹುಟ್ಟಿದ್ದು ಮಾತ್ರಕ್ಕೆ ಸಾಯ್ಬೇಕಾಗಿಲ್ಲ, ಆ ಸಾವಿದ್ದು ಮಾತ್ರಕ್ಕೆ ಹುಟ್ಟಿದೆ ಅಂತ ಹೇಳಬೇಕಾಗಿಲ್ಲ. ಒಂದೊಂದಕ್ಕೂ ಡಿಫರೆನ್ಸ್ ಇದೆ. ಅತ್ರ ಭಗವತ ಜೀವಾನ ಪರಸ್ಪರ ವಿಶ್ವರಾಚ್ಯ ಭೇದೆ ಪ್ರತಿಪಾದಿತೆ ಬಿ ಬಹುವಚನಂ ಶರೀರಾಪೇಕ್ಷೆಯ ಇತಿ ವದತೋ ಭವಿಷ್ಯತಿ ಉತ್ತರಂ. ಅಲ್ಲಿಗೆ ನಾಳೆ ದಿವಸ ಅದ್ರ ಮುಂದಿನ ಭಾಗ ನೋಡಿ. ಇದೆಲ್ಲ ಸ್ವಲ್ಪ ನಿಧಾನವಾಗಿ ಹೋಗುತ್ತೆ, ಪ್ರತಿಯೊಂದು ಪ್ರತಿಯನ್ನು ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಆ ಚಂದ ಅಲ್ಲ, ಒಳ ಜೀವ ಇದ್ದೇ ಇದ್ದಾನಲ್ಲ, ಆ ಜೀವ ಅವನೇ ತಾನೆ. ಸ್ವೀಕಾರ ಮಾಡಲೇಬೇಕು, ಸಾಧನೆ ಮಾಡಲೇಬೇಕು, ಸಾಧನೆ ಬಿಡಕ್ಕೆ ಬರೋದಿಲ್ಲ.
ಹೌದೌದು, ಯಾವ ಇಷ್ಟ ಕೊಟ್ಟು ಇವತ್ತು ಯಾವ ಊರಿಗೆ ಸಹಸಾರ ಮಾಡಿದ್ರೆ ಕೆಲಸ ಮಾಡ್ಬೇಕು.